ಟೀಕ ಎಲ್ಲ ಇದೆ ಎಲ್ಲ ಕಂಪ್ಲೀಟ್ ಇದೆ. ಇದು ಇವ್ರದ್ದು ಉತ್ತರಾಜ ಮಠದಿಂದ ವಿಶ್ವಬಂಧು ಪರಿಷತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಶಾವಾಸ್ಯ ಉಪನಿಷತ್ ಭಾಷ್ಯ. ಟೀಕಾರಾಯರ ಮಂಗಳಾಚರಣೆ ಮಾಡಿ ಶುರು ಮಾಡ್ತಾ ಇದ್ದಾರೆ. ಇದಕ್ಕೆ ಬಹಳ ಮುಖ್ಯವಾಗಿ ವಾದಿರಾಜ ಸ್ವಾಮಿ ಟಿಪ್ಪಣಿ ಇದೆ. ರಾಯರ ಟಿಪ್ಪಣಿ ಇಲ್ಲ, ರಾಯರ ಖಂಡಾರ್ಥ ಇದೆ. ಇದಕ್ಕೆ ಮೊದಲನೇ ಶ್ಲೋಕ ಟೀಕಾರಾಯರು. ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಪೂರ್ಣಪ್ರಜ್ಞಮುನೀಶ್ವರಂ ಮನೋಜ್ಞಗುಣಮಾಸೇವೇ ಸುಜ್ಞಾನದಮಹರ್ನಿಶಂ. ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಪೂರ್ಣಪ್ರಜ್ಞಮುನೀಶ್ವರಂ ಮನೋಜ್ಞ ಗುಣಮಾಸೇವೇ ಸುಜ್ಞಾನದ ಮಹರ್ನಿಶಂ. ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಪೂರ್ಣಪ್ರಜ್ಞ ಮುನೀಶ್ವರಂ ಮನೋಜ್ಞ ಗುಣಂ ಆಸೇವೆ ಸುಜ್ಞಾನದಂ ಅಹರ್ನಿಶಂ. ಪೇಜ್ ಒಂದೇ ಪೇಜೆ. ಸರಿ, ಈ ಪುಸ್ತಕನ ಇಟ್ಕೊಂಡಿದ್ರೆ ಸ್ಟಾರ್ಟಿಂಗ್ ಅಲ್ಲ, ಜಯ ಟೀಕಾರಾಯರದಿದೆ. ಟೀಕಾರಾಯರ ಟೀಕಾ. ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಪೂರ್ಣ ಟೀಕಾ ಓದ್ಬೇಕು. ಅದಕ್ಕೆ ಟೀಕಾ ಬಹಳ ಮುಖ್ಯವಾದದ್ದು. ಯಾಕೆ ಟೀಕಾರಾಯರು ಯಾವ ಗ್ರಂಥನೂ ಬಿಟ್ಟಿಲ್ಲ, ಆದ್ದರಿಂದ ಇದನ್ನು ಹೇಳಬೇಕು. ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಪೂರ್ಣಪ್ರಜ್ಞ ಮುನೀಶ್ವರಂ. ಯಜ್ಞನಾಮಕ ಪರಮಾತ್ಮನ ಸ್ತೋತ್ರ ಮಾಡ್ತಾ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಜ್ಞನಾಮಕ ಪರಮಾತ್ಮನ ಸ್ತೋತ್ರ ಕಾರಣ ಏನು ಅಂದರೆ, ಈ ಉಪನಿಷತ್ತಿಗೆ ಯಜ್ಞನಾಮಕ ಭಗವದ್ ರೂಪವೇ ಪ್ರತಿಪಾದ್ಯ ರೂಪ ಇದೆ. ಅದಕ್ಕೆ ಯಜ್ಞರೂಪವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಜ್ಞಂ ಯಜ್ಞಭುಜಂ ಯಜ್ಞಭುಕ್ ಯಜ್ಞ ಸಾಧನ ವಿಷ್ಣು ಸಹಸ್ರನಾಮದ ಪದ ಯಜ್ಞಭುಕ್. ಅದನ್ನು ದ್ವಿತೀಯ ವಿವೇಕವಚನ ಮಾಡಿದರೆ ಯಜ್ಞಭುಜಂ ಅಂತಾಗತ್ತೆ. ಯಜ್ಞಭೋಕ್ತೃ ಸರ್ವಯಜ್ಞಾರಂ ಭೋಕ್ತಾಚ ಪ್ರಭುರೇವಚ ಭಗವದ್ಗೀತ. ಎಲ್ಲ ಯಜ್ಞಗಳ ಭೋಕ್ತ, ಯಾವುದೇ ಹೋಮ ಹವನ ಏನೇ ಮಾಡಿರಲಿ, ಅದು ಮುಖ್ಯವಾಗಿ ಅದಕ್ಕೆ ಸ್ವಾಮಿ ಯಾರು ಅಂದರೆ ನಾರಾಯಣನೇ. ಅದಕ್ಕೆ ಯಜ್ಞಭುಜಂ ಪ್ರಾಜ್ಞಂ. ಪ್ರಾಜ್ಞಂ ಅಂತ ಹೇಳಿದರೆ ಪ್ರಕರ್ಷೇಣ ಜಾನಾತೀತಿ ಪ್ರಾಜ್ಞ, ಎಲ್ಲವನ್ನು ಸರ್ವಜ್ಞ ಅಂತ ಅರ್ಥ. ಪೂರ್ಣಪ್ರಜ್ಞ ಮುನೀಶ್ವರಂ, ಆಮೇಲೆ ಪೂರ್ಣಪ್ರಜ್ಞರಿಗೆ ಪೂರ್ಣಪ್ರಜ್ಞ ಮುನಿಗಳಿಗೆ ಈಶ್ವರ, ಪೂರ್ಣಪ್ರಜ್ಞ ಮುನಿಗಳಿಗೆ ಸ್ವಾಮಿ. ಸೊ ವಾಯು ಜೀವೋತ್ತಮರಾದರೆ ಅವರಿಗೆ ಸ್ವಾಮಿ ಸರ್ವೋತ್ತಮ ಅಂತ ಅರ್ಥ. ಮನೋಜ್ಞ ಗುಣಂ, ಮನೋಜ್ಞ ಗುಣಂ ಶುದ್ಧಾನಂದೋರು ಸಂವಿದ್ಯುತ ಬಲಬಹುಲೌದಾರ್ಯ ವೀರ್ಯಾದಿ ದೇಹಂ. ಮನೋಜ್ಞ ಗುಣಂ ಅಂದರೆ ಅರ್ಥ ಶುದ್ಧವಾದ ಆನಂದ ಜ್ಞಾನಾದಿಗಳೇ ಗುಣಗಳಾದ್ದರಿಂದ ಗುಣಗಳು ಬೇರೆ, ಮನೋಜ್ಞ ಗುಣಗಳು ಬೇರೆ. ಮನೋಜ್ಞ ಗುಣ ಅಂತ ಹೇಳಿದ್ರೇನು, ಅವ್ನ ಗುಣ ಹೇಳ್ತೀನಿ ಬಾ ಅಂತಾರೆ, ದೋಷ ಅಂತ ಅರ್ಥ. ಅಲ್ಲಿ ಅವ್ನ ಗುಣ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ದೋಷ ಅಂತ ಅರ್ಥ. ಇಲ್ಲಿ ಹಾಗೆಲ್ಲ ಮನೋಜ್ಞ ಗುಣಂ, ಮನೋಹರವಾದ ಗುಣಗಳನ್ನು ಹೊಂದಿದವನು. ಮತ್ತು ಸುಜ್ಞಾನದಂ, ನಮಗೇನು ಪ್ರಯೋಜನ ಅವನಿಂದ ಅಂದರೆ ಸುಜ್ಞಾನದಂ, ನಮಗೆ ಜ್ಞಾನಪೂರ್ಣ, ನಮಗೆ ಜ್ಞಾನವನ್ನು ಕೊಡ್ತಾನೆ. ಜ್ಞಾನಂ ದದಾತೀತಿ ಜ್ಞಾನದಃ, ಸುಜ್ಞಾನಂ ದದಾತೀತಿ ಸುಜ್ಞಾನದಃ, ಸುಜ್ಞಾನವನ್ನು ಕೊಡತಕ್ಕಂತಹ ಶ್ರೀಹರಿಯನ್ನು ಆ ಸೇವೆ ಮಾಡ್ತೇನೆ. ಯಾವಾಗ ಅಂದರೆ ಅಹರ್ನಿಶಂ, ಸದಾ ಅಹಹ ನಿಶ. ಅಹ ಅಂದರೆ ಹಗಲು, ನಿಶ ಅಂದರೆ ರಾತ್ರಿ. ಅಹರ್ನಿಶ ಹಗಲು ರಾತ್ರಿ ಸೇವೆ ಮಾಡ್ತೇನೆ ಅಂದರೆ ಒಂದೇ, ಪ್ರತಿ ಕ್ಷಣದಲ್ಲೂ ಕೂಡ ಯಾವಾಗಲೂ ಸೇವೆ ಮಾಡ್ತೇವೆ ಅಂತ ಅರ್ಥ. ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಪೂರ್ಣಪ್ರಜ್ಞ ಮುನೀಶ್ವರಂ ಮನೋಜ್ಞ ಗುಣಮಾಸೇವೆ ಸುಜ್ಞಾನದ ಮಹಾರ್ನಿಶಂ. ಅದಕ್ಕೆ ಇನ್ನೊಂದು ರೀತಿ ಮಾಡಿದರೆ ಯಜ್ಞಂ ಯಜ್ಞಭುಜಂ, ಯಜ್ಞಂ ಯಜ್ಞಭುಜಂ, ಯಜ್ಞನಾಮಕ ಪರಮಾತ್ಮ ಇದ್ದಾನೆ ಅವನು ನಮಸ್ಕಾರ ಮಾಡ್ತೇನೆ, ಸೇವೆ ಮಾಡ್ತೇವೆ. ಮತ್ತು ಪ್ರಾಜ್ಞಂ ಪೂರ್ಣಪ್ರಜ್ಞ ಮುನೀಶ್ವರಂ ಆ ಸೇವೆ, ಪ್ರಾಜ್ಞರಾದ ಪೂರ್ಣಪ್ರಜ್ಞ ಮುನಿಗಳು ಮುನೀಶ್ವರರಿದ್ದಾರಲ್ಲ ಅವರನ್ನು ಸೇವೆ ಮಾಡ್ತೇವೆ. ಆಚಾರ್ಯರಿಗೆ ನಮಸ್ಕಾರ, ದೇವರಿಗೆ ನಮಸ್ಕಾರ. ಒಂದು ಮೊದಲಲ್ಲಿ ಮಾಡಿದಾಗ ದೇವರಿಗೆ ನಮಸ್ಕಾರ, ಎಲ್ಲ ಎರಡನೇ ಪಕ್ಷದೊಳಗೆ ಅವರಿಗೂ ನಮಸ್ಕಾರ, ದೇವರಿಗೂ ನಮಸ್ಕಾರ. ಅದಕ್ಕೆ ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಆ ಸೇವೆ, ಪೂರ್ಣಪ್ರಜ್ಞ ಮುನೀಶ್ವರಂ ಆ ಸೇವೆ. ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಮನೋಜ್ಞ ಗುಣಂ ಆ ಸೇವೆ. ಪರಮಾತ್ಮ ಮನೋಜ್ಞ ಗುಣನಾದವನು, ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ. ಆಚಾರ್ಯರು ಕೂಡ ಪಾಡಪ್ರಜ್ಞ ಮುನೀಶ್ವರಂ ಮನೋಜ್ಞ ಗುಣ ಮಾಸೆ, ಇವರು ಮನೋಜ್ಞ ಗುಣರೇ. ಯಾತಕ್ಕೆ ಏ ಗುಣನಾಮ ಜಗತ್ ಪ್ರಸಿದ್ಧ, ಈ ಅರ್ಥದಲ್ಲಿ ಇಬ್ಬರು ಕೂಡ ಗುಣಪೂರ್ಣರೇ. ಆದರೆ ಪರಮಾತ್ಮ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ, ಇವರು ಹಾಗಲ್ಲ. ಏ ಗುಣಾನಾಮ ಜಗತ್ ಪ್ರಸಿದ್ಧ, ಜಗತ್ ಪ್ರಸಿದ್ಧವಾದ ಗುಣಗಳಿಂದ ಪೂಜಿತರಾದವರು. ಅದಕ್ಕೆ ಇಬ್ಬರಿಗೂ ಅನ್ವಯ. ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಮನೋಜ್ಞ ಗುಣಂ ಆ ಸೇವೆ, ಪ್ರಾಜ್ಞಂ ಪೂರ್ಣಪ್ರಜ್ಞ ಮುನೀಶ್ವರಂ ಮನೋಜ್ಞ ಗುಣಂ ಆ ಸೇವೆ. ಇಬ್ಬರು ಏನು ಕೊಡ್ತಾರೆ, ಸುಜ್ಞಾನದಂ. ಆಚಾರ್ಯ ಕೂಡ ಜ್ಞಾನ ಪೂರ್ಣಪ್ರಜ್ಞೋ ಜ್ಞಾನದಾತ ಮಧ್ವೋಧ್ವಸ್ತ ದುರಾಗಮ. ಆಚಾರ್ಯ ಜ್ಞಾನವನ್ನು ಕೊಡ್ತಾರೆ. ದೇವರಂತನು ಜ್ಞಾನದೀಪೇನ ಭಾಸ್ವತ, ಜ್ಞಾನ ಕೊಡೋದು ನಾನೇ ಅಂತ ಹೇಳ್ತಾನೆ. ಜ್ಞಾನಂ ಸುಖಂ ದುಃಖಂ ಭವ ಭಯಂಚಾಭಯಮೇವ ಚ ಭವಂತಿ ಭಾವಾಭೂತಾನ ಮತ್ತ ಏವ ಪೃಥಕ್ ವಿಧ. ಆದ್ದರಿಂದ ಜ್ಞಾನ ಎಲ್ಲರಿಗೂ ಧಿಯೋ ಯೋನಃ ಪ್ರಚೋದಯ, ಗಾಯತ್ರಿ ಮಠದ ಪ್ರತಿಪಾದ್ಯ. ಈಗ ಜ್ಞಾನ ಕೊಡೋ ದೇವರು, ಜ್ಞಾನ ಕೊಡೋ ಗುರುಗಳು. ಅಪರೋಕ್ಷ ಜ್ಞಾನ ಕೊಡೋ ದೇವರು, ಅಪರೋಕ್ಷ ಜ್ಞಾನ ಕೊಡಿಸೋ ಗುರುಗಳು. ಅವಾಗೇನಾಯಿತು, ಉಳಿದ ಗುರುಗಳಿಗೆ ಬರಲಿಲ್ಲ. ಆಗ ಇವಳು ಜ್ಞಾನ ಕೊಡ್ತಾರೆ, ಅಪ್ರೋಷ್ಟ ಜ್ಞಾನ ಕೊಡ್ಬೇಕಾದ್ರೆ ಇಬ್ಬರಿಗೆ, ವಿಷ್ಣು ಹೃದಾತ ಮೋಕ್ಷಸ್ಯ ವಾಯುಶ್ಚ ತದನು ಜ್ಞೇಯ. ಜ್ಞಾನ ಬೇರೆ, ಅಪ್ರೋಷ ಜ್ಞಾನ ಬೇರೆ. ಅಪ್ರೋಷ ಜ್ಞಾನ ಕೊಡ್ತಕ್ಕಂಥ ದೇವರು, ಅಪ್ರೋಷ ಜ್ಞಾನ ಕೊಡ್ತಕ್ಕಂಥ ಗುರುಗಳು, ಅವರಿಬ್ಬರನ್ನು ಕೂಡ ಅಹರ್ನಿಶಮ್ ಆ ಸೇವೆ ಯಾವಾಗಲೂ ಸೇವೆ ಮಾಡಬೇಕು. ಯಾವುದೋ ಕ್ಷಣದಲ್ಲಿ ಸೇವೆ ಮಾಡಿದರೆ ಸಾಲದು, ಎಲ್ಲ ಕಾಲಕ್ಕೂ ಮಾಡಬೇಕು. ಇದು ಒಂದು ರೀತಿ ಅರ್ಥ. ಅದಕ್ಕೆ ಈ ವಿಶೇಷ ಅಂದರೆ ಇದರೊಳಗೆ ಏನಾಗಿದೆ, ಇದು ವಿಷಾವಾಸ್ಯ ಭಾಷ್ಯ ಟೀಕಾ ಟೀಕಾರರು ಬಂದಿದ್ದರಲ್ಲಿ ವಾದಿರಾಜ ಸ್ವಾಮಿಗಳು ಒಬ್ಬರೇ ಇದ್ರ ಉಲ್ಲೇಖ ಮಾಡಿರೋದು, ಉಳಿದು ಯಾವ ಪ್ರತಿಗಳು ಇಲ್ಲ. ಇದು ವಾದಿರಾಜ ಸ್ವಾಮಿಗಳು ಒಬ್ಬರೇ ಬರೆದವರಾದ್ದರಿಂದ ಈ ಶ್ಲೋಕ ಎಷ್ಟು ಮಿಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಪುರಾಣ ಶ್ಲೋಕಗಳು ಮಿಸ್ ಆಗುತ್ತೆ ಬಿಟ್ಬಿಡಿ, ಟೀಕಾರಾಯರು ಎಷ್ಟು ಹತ್ತಿರದವ್ರು ನಮಗೆ ಅಷ್ಟು ಹತ್ತಿರ ಇದ್ದಾರೆ. ಅವ್ರ ಗ್ರಂಥದ ಮೊದಲನೇ ಶ್ಲೋಕನೇ ಹೋಗಬೇಕಾದ್ರೆ ಏನು, ಮಹಾಭಾರತ ಮೊದಲನೇ ಶ್ಲೋಕ ಹೋಗೋದೇನು ಆಶ್ಚರ್ಯ ಅಲ್ಲ. ಮಹಾಭಾರತ ಮೊದಲನೇ ಶ್ಲೋಕ ಮಿಸ್ಸಿಂಗ್, ನಾರಾಯಣಂ ಸುರಗುರುಂ ಸಿಗೋದಿಲ್ಲ ಅದರೊಳಗೆ. ಇದರಲ್ಲೂ ಮೊದಲನೇ ಶ್ಲೋಕ ಮಿಸ್ಸಿಂಗ್ ಅಂದರೆ ಇಷ್ಟು ಹತ್ತಿರದಲ್ಲೇ ಮಿಸ್ ಆಗಬೇಕಾದ್ರೆ ಲಾಂಗ್ ಗ್ಯಾಪ್ ಬರ್ತಾ ಹೋದಂತೆ ಮಿಸ್ ಆಗಿ ಆಗ ಮನೆಯಲ್ಲಿಟ್ಟರು ಕೀನೆ ಕಳ್ಕೊಂಡ್ಬಿಡ್ತಾರೆ ಎಷ್ಟೋ ಸಲ ಆ ಥರ. ಅದೇನು ಹೊಸದಲ್ಲ. ವಾದಿರಾಜ ಸ್ವಾಮಿಗಳ ಟಿಪ್ಪಣಿಯ ಬಹಳ ಮುಖ್ಯವಾದಂಥ ಅಂಶ ಅಂದರೆ ಇದು ಏನೋ ಯಾವ ಬುಕ್ನಲ್ಲೂ ಇಲ್ಲ, ಇವರದಲ್ಲಿ ಮಾತ್ರ ಇರೋದು ಅದರಲ್ಲಿಲ್ಲ. ಅದು ವಾದಿರಾಜ ಸ್ವಾಮಿ ನೋಟ್ ಕೊಡಬೇಕಾದ್ರೆ ವಾದಿರಾಜ ಸ್ವಾಮಿ ಉಲ್ಲೇಖ ಮಾಡಿರೋದು ಇದೇ ಅಂತ ಅರ್ಥ. ಅದಕ್ಕೆ ಸುಳ್ಳು ಯಾಕೆ ಉಲ್ಲೇಖ ಮಾಡಿಬಿಟ್ಟು ವ್ಯಾಖ್ಯಾನ ಬೆರೀತಾರೆ ಇದೇ ಅಂತ ಅಷ್ಟೇ ಹೇಳಿಲ್ಲ, ವ್ಯಾಖ್ಯಾನ ಬೆರೀತಾರೆ ಅದಕ್ಕೆ ಏನರ್ಥ ಅಂಥೇಳಿ ಅಂಥೇಳಿದ ಮೇಲೆ ಅದಿದ್ದು ನಿಜ ಅಂತ ಆಯ್ತಾರೆ. ವಾದಿರಾಜ ಸ್ವಾಮಿಗಳ ಭಾವಪ್ರಕಾಶಿಗ ಯಜ್ಞಮಿತಿ ನೋಡಿ ಡೀಟೇಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಶಾವಾಸ್ಯ ಉಪನಿಷತ್ ಭಾಷ್ಯ ಟೀಕಾಂ ಚಿಕೀರ್ಷು ಜಯತೀರ್ಥ ಮುನಿ ಉಪನಿಷದುಕ್ತ ಗುಣವತ್ತಯ ಪ್ರತಿಪಾದ್ಯ ದೇವತಾಯಾಹ ಸೇವಾರೂಪಂ ಮಂಗಲಮಾಚರತಿ ಯಜ್ಞಮಿತಿ. ಈಶಾವಾಸ್ಯ ಉಪನಿಷತ್ ಭಾಷ್ಯಕ್ಕೆ ಟೀಕೆಯನ್ನು ಬರಲಿಕ್ಕೆ ಹೊರತಿರ್ತಕ್ಕಂಥ ಟೀಕಾರಾಯರು ಜಯತೀರ್ಥ ಮುನಿ ಅಂತ ಕರೆದಿದ್ದಾರೆ. ಜಯತೀರ್ಥ ಮುನಿಗಳು ಉಪನಿಷದುಕ್ತ ಗುಣವತ್ತಯ ಪ್ರತಿಪಾದ್ಯ ದೇವತಾಯಾಹ ಸೇವಾರೂಪಂ ಮಂಗಲಮಾಚರತಿ. ಉಪನಿಷತ್ತಿನಲ್ಲಿ ಏನು ಗುಣಗಳು ಬಂದಿದೆ ದೇವರಿಗೆ, ಅದನ್ನು ಅನುಸಂಧಾನ ಮಾಡೋ ಹಾಗೆಯೇ ಸ್ತೋತ್ರ ಮಾಡ್ತಾರೆ. ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಈ ರೀತಿಯಾಗಿ ಯಜ್ಞಮಿತಿ ವದತ ಸ್ವಯಂಭುವ ಮನೋಹೋ ದೌಹಿತ್ರಂ ಆ ದೌಹಿತ್ರ ಆಕೂತಿ ಸೂನು ಯಜ್ಞನಾಮ ಹರಿಹಿ ದೇವತಾ ಇತಿ ಸೂಚಿತಂ. ಇದಕ್ಕೆ ಸ್ವಯಂಭುವ ಮನವಿನ ಈಗ ಭಾಗವತ ಆಗಿದೆ ಈಗಾಗಲೇ. ಆಕೂತಿ ದೇವಹೂತಿ ಪ್ರಸೂತಿ, ಆಕೂತಿಯನ್ನು ಋಷಿನಾಮಕ ಪ್ರಜಾಪತಿ ಕೊಟ್ಟು ಮದುವೆ ಮಾಡ್ತಾರೆ. ಸ್ವಯಂಭುವ ಮನು ಅವರ ಮಗನೇ ಯಜ್ಞನಾಮಕ ಪರಮಾತ್ಮ. ಅದಕ್ಕೆ ಸ್ವದೌಹಿತ್ರ ದೌಹಿತ್ರ ಆಕೂತಿ ಸೋನು ಯಜ್ಞನಾಮ ಹರಿರ್ದೇವತಾ ಇತಿ ಸೂಚಿತಂ. ಮನುನ ಸ್ವದೃಷ್ಟ ಮಂತ್ರೈಹಿ ತಸ್ಯೈವ ಸ್ತುತತ್ವ. ಮನು ತಾನು ಕಂಡಂತಹ ಮಂತ್ರಗಳಿಂದ ಆ ರೂಪವನ್ನೇ ಸ್ತೋತ್ರ ಮಾಡಿದ್ದಾನೆ. ಯಜ್ಞಭುಜಂ ಇತಿ ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ ಇತ್ಯಸ್ಯ ಅರ್ಥಕಥನಂ. ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ ಮುಂದೆ ಬರುತ್ತೆ. ಇದರಲ್ಲಿ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡ್ತಾರೆ ವಾಯುದೇವರು ನಾರಾಯಣನಿಗೆ ಅಂತ ಹೇಳಿದ್ರಿಂದ ಯಜ್ಞಭುಜಂ, ಯಜ್ಞ ಅಂತ ಹೆಸರಷ್ಟೇ ಅಲ್ಲ, ಯಜ್ಞಭುಜಂ ಅಂದು ಸತ್ಯವಾಗಿ ಪರಮಾತ್ಮ ಏನಾಗಿದ್ದಾನೆ ಎಲ್ಲ ಯಜ್ಞಗಳಿಗೂ ಕೂಡ ಮುಖ್ಯವಾದ ಭೋಕ್ತೃವಾಗಿದ್ದಾನೆ. ಆಮೇಲೆ ಲಕ್ಷ್ಮಯಜ್ಞಕರ್ಮ ಸಕಲ ಪ್ರಾಣಿ ಅಪ್ಪದ ಉಪಲಕ್ಷಿತ ಸರ್ವಯಜ್ಞಾದಿ ಕರ್ಮಣ ಸಕಲ ಪ್ರಾಣಿ ಪ್ರಕೃಷ್ಟ ಚೇಷ್ಟಾ ಹೇತುತಯ ಪ್ರಾಣಪ್ರದವಾಚ್ಯೇನ ವಾಯುನ ಹರೋ ಅರ್ಪಿತತ್ವಸ್ಯ ಉಕ್ತತ್ವಾ. ಅಪ್ಪು ಪದ ಉಪರಕ್ಷಿತ ಮಾತರಿಷ್ಯು ತಸ್ಮಿನ್ ಅಪಹ ಅಂತಿದೆ. ಅಪ್ಪು ಪದ ಅಪ್ಪಂತಕ್ಕಂಥ ಪದದಿಂದ ಎಲ್ಲ ಕರ್ಮಗಳನ್ನು ಕೂಡ ಯಜ್ಞ ಎಲ್ಲ ಕರ್ಮಗಳನ್ನು ವಾಯುದೇವರು ಮಾಡಿಸಿ ದೇವರು ಸಮರ್ಪಣೆ ಮಾಡ್ತಾರೆ ಅಂತ ಮಾತಿನ ಅರ್ಥ. ಮುಂದೆ ಡೀಟೇಲೇ ಬರುತ್ತೆ. ಅನ ಚೇಷ್ಟಾಯಾಮಿತಿ ಧಾತೋ ಪ್ರಕೃಷ್ಟೇ ಕರ್ಮಣಿ ಅನಯತಿ ಚೇಷ್ಟಯತಿ ಇತಿ ವ್ಯುತ್ಪತ್ತಿಯ ಪ್ರಕೃಷ್ಟ ಚೇಷ್ಟಾ ಹೇತುರಿಗೆ ಪ್ರಾಣ ಅನ ಪ್ರಾಣ ಅಷ್ಟೇ. ಅನಕ್ಕೆ ಪ್ರಾಸೇಸ್ಬಿಟ್ಟು ಏನಾಗುತ್ತಾಗ ಪ್ರಾಣ ಅಂತಾಯ್ತು. ಅನ ಹೇಗೆ ಬಂತು, ಚೇಷ್ಟಾಯಾಮ್ ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾಹ ಸಮಸ್ತ ಕ್ರಿಯೆಗಳನ್ನು ವಾಯುದೇವರು ಮಾಡಿಸೋದ್ರಿಂದ ಅವ್ರು ಏನಂತ ಕರೀತಾರೆ ಪ್ರಾಣ ಅಂತ ಕರೀತಾರೆ. ಏನು ಕೈ ಆಡ್ಸಕ್ಕೆ ಬರೋದು, ಪ್ರಾಣ ಇಲ್ಲ ಪ್ರಾಣ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ತ್ರಾಣ ಪ್ರಾಣ ಪ್ರಾಣದಿಂದನೇ ತ್ರಾಣ. ಪ್ರಾಣ ಹೋದ್ಮೇಲೆ ಏನು ನಿಶ್ಚೇಷ್ಟ, ಪೂರ್ತಿಯಾಗಿ ನಿಶ್ಚೇಷ್ಟ. ಕುರುಡ ನಿಶ್ಚೇಷ್ಟನಲ್ಲ, ಕುಂಟ ನಿಶ್ಚೇಷ್ಟನಲ್ಲ. ಆದರೆ ಪ್ರಾಣ ಹೋದವನು ಯಾವಿಂದ್ರೇನು ವರ್ಕ್ ಮಾಡೋದಿಲ್ಲ. ಅದಕ್ಕೇನೆ ಇದ್ದ ಪ್ರಾಣ ಇದ್ದಾಗ ಎಲ್ಲ ಚೇಷ್ಟೆಗಳು, ಪ್ರಾಣ ಇಲ್ಲದೋದಾಗ ಯಾವುದೂ ಇಲ್ಲ. ಆದ್ದರಿಂದ ಟು ಓಸ್ಮಿ ಗತಿವೃದ್ಧಿಯೋಹು ಮುಂದೆ ಹೇಳ್ತಾರೆ. ಧಾತೋರ್ ಮಾತರಿ ಸರ್ವಪ್ರಮಾತರಿ ಹರವು ಸರ್ವಕರ್ಮಣಾಮರ್ಪಣ ರೂಪಾಗತಿ ಯಸ್ಮಾತ್ ಸಾಹಿ ಮಾತರಿಶ್ವಾ. ಆ ಏನು ಬಂತು ಸರಿ, ವಾಯುದೇವರಿಗೆ ಅರ್ಥ ಮಾಡ್ತೇನೆ ಅಂದರೆ ಅನಾಂಬದಕ್ಕೆ ವಾಯು ಅಂತ ಅರ್ಥ ಬರ್ತದೆ. ಹೇಗೆ, ಟು ಓಸ್ವಿ ಗತಿವೃದ್ಧಿಯೋಹೋ ಆ ಧಾತು ಬಂದಿರೋ ಗತಿ ಮತ್ತು ವೃದ್ಧಿಯನ್ನು ಕೊಡ್ತಕ್ಕಂಥ ಧಾತು ಅದು. ಅದಕ್ಕೆ ಮಾ ತರಿ ಸರ್ವಪ್ರಮಾತರಿ ಹರೌ ಸರ್ವಕರ್ಮಣಾಂ ಅರ್ಪಣ ರೂಪಾ ಗತಿ ಯಸ್ಮಾತ್ ಸಹ ಇತಿ ಸಹಿ ಮಾತರಿಶ್ವಾ. ಎಲ್ಲ ಕರ್ಮಗಳನ್ನು ಕೂಡ ಮಾಡಿಸೋದು ದೇವರ ಸಮರ್ಪಣೆ ಮಾಡೋದು ಎರಡನ್ನೂ ಮಾಡೋದರಿಂದ ಅವರಿಗೆ ಮಾತರಿಶ್ವಾ ಅಂತ ವಾಯುದೇವರ ಹೆಸರಿದೆ. ಮಾತರಿಶ್ವಾ ಕವಿರ್ಮನೀಷೀ ಇತ್ಯತ್ರ ಉಕ್ತ ಸರ್ವಯಜ್ಞತ್ವ ಅಪರ ಪರ್ಯಾಯ ಕವಿಶಬ್ದಾರ್ಥ ಕಥನಂ ಪ್ರಾಜ್ಞಮಿತಿ. ಮುಂದೆ ಕವಿ ಅಂತ ಪದ ಬರುತ್ತೆ. ಕವಿರ್ಮನೀಷೀ ಪರಿಭೂ ಸ್ವಯಂಭೂಹು ಅಂತ ಬರಬೇಕಾದ್ರೆ ಕವಿ ಅಂತ ಪದ ಬಂತು. ಅದರ ಅರ್ಥ ಏನು ಅಂದರೆ ಪ್ರಾಜ್ಞ, ಕವಿ ಅಂದರೆ ಪ್ರಾಜ್ಞ. ಸಂಖ್ಯಾವಾನ್ ಪಂಡಿತ ಕವಿಹಿ, ಪ್ರಾಜ್ಞ ಎಲ್ಲವನ್ನೂ ತಿಳಿದವನು ಸರ್ವಜ್ಞ. ಪ್ರಜ್ಞಾ ಸಂಬಂಧಿ ಪ್ರಾಜ್ಞ ಅಲ್ಲ, ಆಗಲಿಲ್ಲ. ಪೂರ್ಣ ಪ್ರಜ್ಞ ಎಂಬುದು ಆಚಾರ್ಯಗ ಅನ್ವಯ. ಇಲ್ಲಿ ಪ್ರಾಜ್ಞ ಅಂತ ಹೇಳಿದ್ರೆ ತಿಳಿದವರು ಪ್ರಾಜ್ಞರು ಅಂತ ಹೇಳ್ತಾರೆ. ಪ್ರಾಜ್ಞರು ಪೂರ್ಣ ಪ್ರಜ್ಞನಾಗಬೇಕಾಗಿಲ್ಲ, ದೇವರು ಎರಡೂ ಆಗಿದ್ದಾರೆ. ಅದಕ್ಕೆ ರಿಪಿಟೇಷನ್ ಆಗಲಿಲ್ಲ. ಅದು ಪ್ರಕರ್ಷೇಣ ಆ ಸಮಂತಾತ್ ಜಾನಾತಿ ಇತಿ ಪ್ರಾಜ್ಞ. ಪ್ರಾ ಆಜ್ಞ ಬರೀ ಚೆನ್ನಾಗಿ ತಿಳ್ಕೊಂಡ ಪ್ರಜ್ಞ ಅಂದರೆ ಸಾಕು. ಪ್ರಜ್ಞ ಪೂರ್ಣ ಪ್ರಜ್ಞ ಪ್ರಾಜ್ಞ ಪ್ರಾ ಆಜ್ಞ ಆ ಮಧ್ಯೆ ಬಂದಿದೆ. ಆ ಅಂದರೆ ಏನರ್ಥ? ಚೆನ್ನಾಗಿ ಸಂಪೂರ್ಣವಾಗಿ ತಿಳಿತಾರೆ ಅಂತ ಅರ್ಥ. ಗಮನ ಆಗಮನ ಅಂತ ಹೇಳಿದರೆ ಅರ್ಥ ಬೇರೆ ಆಗುತ್ತಲ್ಲ. ಹಾಗೆ ಯದ್ವಾ ಮಾತರಿಶ್ವ ಇತ್ಯತ್ರ ಉಕ್ತ ಮಾತೃಪದಾರ್ಥ ಸೂಚನಾಯ ಇದಂ ಪೂರ್ಣಪ್ರಜ್ಞ ಮುನೀಶ್ವರಂ ಮತ್ತು ಇತ್ಯಪಿ ಮಾತರಿಶ್ವಾಗತಿ ಅವಗತಿ ಯಶೇತಿ ಉತ್ಪತ್ತಿಯ ಸಿದ್ಧ ಮಾತರಿಶ್ವ ಪದಾರ್ಥ ಸೂಚನ. ಪೂರ್ಣಪ್ರಜ್ಞ ಶಬ್ ಮಾತರಿಶ್ವ ಅನ್ನೋ ಪದದ ಅರ್ಥನೇ ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ. ಮಾತರಿಶ್ವ ಅನ್ನೋ ಶಬ್ದ ಉಪನಿಷತ್ತಿನಲ್ಲಿ ಬಂದಿದೆ. ಅದರ ಅರ್ಥವನ್ನೇ ಪೂರ್ಣಪ್ರಜ್ಞ ಅಂತ ಪದದಲ್ಲಿ ಕರೆದಿದ್ದಾರೆ. ಮಾತರಿಶ್ವ ಮಾತರಿಶ್ವನಃ ಪೂಜಕತ್ವ ಮುಕ್ತಿಯ ಮಾತರಿಶ್ವನ ಪೂಜ್ಯತ್ವಕ್ತಿಯ ಹರೇ ಹೇ. ಮಾತರಿಶ್ವರಾದ ವಾಯುದೇವರು ಪೂಜಕರು, ಮಾತರಿಶ್ವೆಯಾದ ವಾಯುದೇವರಿಂದ ಪೂಜ್ಯ ಪರಮಾತ್ಮ. ಹರೇ ಹೇ ಪೂರ್ಣಪ್ರಜ್ಞೇಶ್ವರತ್ವಮಿ ತತ್ರೈವ ಸೂಚಿತ. ವಾಯುದೇವರಿಂದ ಪೂಜಿತನಾಗ್ತಾನೆ ಅಂದರೆ ಪೂರ್ಣಪ್ರಜ್ಞ ಮುನಿಗಳಿಗೆ ಈಶ್ವರ. ಇವರು ಕರ್ಮ ಮಾಡಿಸೋರು, ಸಮರ್ಪಣೆ ಮಾಡೋದು ದೇವರಿಗೆ ಮಾಡಿಸಿದ ಇವರು. ದೇವರಿಗೆ ಸಮರ್ಪಣೆ ಮಾಡಿದರು ಅಂದರೆ ಯಾರು ದೊಡ್ಡವರಾದರು? ದೇವರು ದೊಡ್ಡವರಾದ್ರೆ ಪೂರ್ಣಪ್ರಜ್ಞ ಮುನೀಶ್ವರ ಅವರಿಗೆ ಸ್ವಾಮಿ ಅಂತಾಯಿತು. ಪೂರ್ಣಪ್ರಜ್ಞೇಶ್ವರತ್ವಪಿ ತತ್ರೈವ ಸೂಚಿತ. ಮನೋಜ್ಞ ಗುಣಂ ಇತ್ಯನೇನ ಪದೇನ ಅನೇಜ ದೇಕಂ ಇತ್ಯಾದೇ ಅರ್ಥಕಥನಂ. ದೇವರು ಹೇಗಿದ್ದಾನೆ ಅಂತ ಉಪನಿಷತ್ ಹೇಳ್ತಾ ಇದೆ. ಅನೇಜ ದೇಕಂ ಮನಸೋ ಜವೀಯ ಅಂಥೇಳಿ ಅದರ ಅರ್ಥ ಎಲ್ಲ ಯಾವುದ್ರಲ್ಲಿ ಬಂದಿದೆ? ಮನೋಜ್ಞ ಗುಣಂ, ದೇವರ ಗುಣಗಳ ವಿಷ್ಣು ಕೂಡ ಇತ್ಯರ್ಥ. ಸುಜ್ಞಾನದಂ ಇತಿ ತಥೋನ ಬಿಜುಗುಪ್ಸತೆ ಇತ್ಯಸ್ಯ ಅರ್ಥಕಥನಂ. ದೇವರನ್ನು ತಿಳ್ಕೊಂಡವನಿಗೆ ಯಾವುದ್ರ ಬಗ್ಗೆಯೂ ಕೂಡ ಯಾವ ಆಸಕ್ತಿ ಬರೋದಿಲ್ಲ, ದೇವ್ರ ಬಗ್ಗೆ ಆಸಕ್ತಿ ಹೋಗೋದಿಲ್ಲ. ಅದಕ್ಕೆ ಸುಜ್ಞಾನದಂ ಅಂತ ಹೆಸರಾಯಿತು. ತಥೋ ಭಗವದ್ದತ್ತ ಜ್ಞಾನೇನ ಸ್ವಕೀಯತೆಯ ಭುವನಸ್ಯ ಪ್ರಾಜ್ಞಾತತ್ವಾತ್ ಆತ್ಮಾನಂ ವಿಶೇಷೇಣ ಸ್ವಯಂ ಗುಪು ರಕ್ಷಣೆ ಇತಿ ಧಾತೋ ಗೋಪ್ತುಂ ರಕ್ಷಿತುಂ ನಾ ಇಚ್ಛತಿ ಇತಿ ಸೋಪಾಸಕಾಯ ಜ್ಞಾನದಸ್ಯ ಅರ್ಥತಾ ಉಕ್ತತ್ವಾತ್. ಆತ್ಮಾನಂ ವಿಶೇಷೇಣ ಸ್ವಯಂ ಗುಪು ರಕ್ಷಣೆ ಅಂತಿದೆ. ಅದಕ್ಕೆ ಗೋಪ್ತುಂ ರಕ್ಷಿತುಂ ನಿಶ್ಚಿತಿ ಆ ಉಪನಿಷತ್ತಿನ ವಾಕ್ಯದ ಅರ್ಥ ಮುಂದೆ ಬರೋದು. ಅದು ಅಹರ್ನಿಶಮಿತಿ ಚ ಕುರ್ವನ್ನೇವೇಹ ಕರ್ಮಾಣಿ ಇತ್ಯಸ್ಯ ಫಲಿತಾರ್ಥ ಕಥನ. ಕುರ್ವನ್ನೇವೇಹ ಕರ್ಮ ಎರಡನೇ ಮಂತ್ರ ಇದರಲ್ಲಿ. ಕುರ್ವನ್ನೇವೇಹ ಕರ್ಮಾಣಿ ಜಿಜಿವಿಷ ಶತಂ ಸಮಃ, ನೂರು ವರ್ಷ ಪೂರ್ತಿ ವಿಹಿತ ಕರ್ಮಾನುಷ್ಠಾನ ಮಾಡೇ ಬದುಕಬೇಕು ಅಂತ ಹೇಳಿದ್ರಿಂದ ಅಹರ್ನಿಶಂ ಪದ ಅರ್ಥ ಬಂತು. ಹೀಗೆ ನಮ್ಮಲ್ಲಿ ಸ್ವಾರಸ್ಯ ಏನು ಅಂದರೆ, ಯಾವುದೇ ಗ್ರಂಥಕ್ಕೆ ನಮ್ಮಲ್ಲಿ ಯಾರೇ ಮಂಗಳಾಚರಣೆ ಮಾಡಿದರೂ ಕೂಡ ಯಾವ ಗ್ರಂಥಕ್ಕೆ ಅವರು ವ್ಯಾಖ್ಯಾನ ಬೆಲ್ಲ ಕೊಟ್ಟಿದ್ದಾರೋ ಅದು ಸಾರ ಪೂರ್ತಿ ಬರಹ ಬರೀತಾರೆ. ಇದು ವೈಶಿಷ್ಟ್ಯ. ಬೇರೆ ಅದು ರಿಲೆವೆನ್ಸೇ ಇರೋದಿಲ್ಲ. ಯಾವುದೋ ಮಂಗಳ ಯಾವುದೋ ಇದು ಏನೇನೋ ಇರ್ತದೆ, ಹಾಗಲ್ಲ. ಅದರೊಳಗೆ ಶುರು ಮಾಡಿಬಿಟ್ಟಿರ್ತಾರೆ ಆಗಲೇ. ಮಂಗಳಾಚರಣೆ ಕೂಡ ಯಾವುದಕ್ಕೆ ರಿಲೆವೆಂಟ್ ಆಗಬೇಕು, ಅದಕ್ಕೆ ಕನ್ಸಿಸ್ಟೆನ್ಸಾಗಿ ಬರಬೇಕು. ಅದಕ್ಕಿಂತ ವಾದಿರಾಜ ಸ್ವಾಮಿ ತೋರಿಸಿದ್ದ ಪದ್ಧತಿ ಎಲ್ಲಿ ಅಂದರೆ, ಈಗಲೇ ಶುರು ಮಾಡಿರೋ ಪದ್ಧತಿನ ನಾರಾಯಣಂ ಮೃಗರ ಪೂರ್ಣ ಗುಣ ಏಕ ದೇಹಂ ಅನುವ್ಯಾಖ್ಯಾನ, ನಾರಾಯಣಂ ಗುಣಸೇರ್ವಿರುವಿರಣಂ ಭಾಷ್ಯ, ಅದು ತಗೊಂಡ್ರು. ಇದರ ಇಡೀ ಬ್ರಹ್ಮಸೂತ್ರ ಅರ್ಥ ಬಂದಿದೆ ಅಂತ ತೋರಿಸಿದರು. ಮಂಗಳಾಚರಣೆಯ ಗುಣಸೇರ್ವೈರುವಿರಣಂ ಸಮನ್ವಯಾಧ್ಯಾಯ, ದೋಷವರ್ಜಿತಂ ಅವಿರೋಧಾಧ್ಯಾಯ, ಜ್ಞೇಯಂ ಸಾಧನಾಧ್ಯಾಯ, ಗಮ್ಯಂ ಫಲಾಧ್ಯಾಯ, ಈ ರೀತಿ ಹೇಳಿಬಿಟ್ಟು ಅರ್ಥದ ಅದೇ ಕ್ರಮದ ಎಲ್ಲ ಮುಂದೆ ವ್ಯಾಖ್ಯಾನ ಮಾಡೋಕ್ಕೆ ಏನು ಮಾಡಬೇಕೀಗ? ಆ ಸಂಬಂಧಪಟ್ಟಂತೆ ವ್ಯಾಖ್ಯಾನ ಮಾಡಬೇಕು. ಯಾವುದೇ ಗ್ರಂಥಕ್ಕೆ ಯಾವುದೇ ಮಂಗಳ ಮಾಡಿದ್ರು ಕೂಡ ಆ ರೀತಿ ಇಲ್ಲದೆ ಹೋದರೆ ಮಂಗಳ ಮಾಡಿದ್ರೆ ಸರಿ ಮಾಡಿಲ್ಲ ಅಂತ ಅರ್ಥ. ಇರಲಿವೆಂಟ್ ಹೋಗಿ ದಾರಿ ನೋಡ್ತೇವೆ, ಸ್ಟಾರ್ಟ್ ಆದ ತಕ್ಷಣ ನೋಡ್ತೇವೆ ಎಲ್ಲಿ ಟರ್ನ್ ತಗೋತಾನೆ ಅಂತೇಳಿ. ಬೇರೆ ಕಡೆ ಹೋಗಿ ದಾರಿ ತಪ್ಪಿದೆ ಅಂತ ತಿಳ್ಕೊತೀವಿ. ಆ ಕಡೆನೇ ಹೋಗ್ಬೇಕು, ಸ್ಟಾರ್ಟಿಂಗಿಂದ ಎಲ್ಲಿ ಶುರು ಆಗ್ತಾನೆ ಅವನು ಡೋಡ ಹೋಗ್ಬೇಕಾದ ಡೈರೆಕ್ಷನ್ಗಳಿಗೆ ಹೋಗ್ಬೇಕು. ಇದು ಒಳ್ಳೆಯ ಪದ್ಧತಿ. ಆ ರೀತಿ ಅರ್ಥ ಮಾಡ್ಕೊಡೋಕೆ ಕೊಟ್ಟರೆ ಶ್ಲೋಕ ಅರ್ಥ ಮಾಡೋ ಕ್ರಮ ಅಲ್ಲ. ಯಾವುದೇ ಶ್ಲೋಕದ ಅರ್ಥ ಮಾಡಬೇಕಾದ್ರೆ ಅವು ಯಾವ ಗ್ರಂಥಕ್ಕೆ ಅದು ಮಂಗಳಾಚರಣೆ ಅಂತ ಬರೆಸಲಲ್ಲಿ ಇಟ್ಕೊಂಡು ಅರ್ಥ ಮಾಡಿದರೆ ಅದು ಅರ್ಥ ಆಯಿತು, ಇದು ಅರ್ಥ ಆಗುತ್ತೆ. ಅರ್ಥ ಗೊತ್ತಿದ್ದವರಿಗೆ ಅರ್ಥ ಬಂತು ಅಂತಾಯಿತು, ಗೊತ್ತಿಲ್ಲದವರಿಗೆ ಕಾಂಟೆಂಟ್ಸ್ ಮುಂದೆ ಅದೆಲ್ಲ ಬರುತ್ತೆ ಅಂತ ಅರ್ಥ. ಇವರಿಗೆ ಬರುತ್ತೆ ಅಂತಾಯಿತು, ಅವರಿಗೆ ಅನುಸಂಧಾನಕ್ಕೆ ಅನುಕೂಲ ಆಯಿತು. ಹೀಗೆ ಮಾಡ್ತಾರೆ. ಎರಡನೇ ಶ್ಲೋಕ ಈಗ. ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಪೂರ್ಣಪ್ರಜ್ಞ ಮುನೀಶ್ವರಂ ಮನೋಜ್ಞ ಗುಣಮಾಸೇವೇ ಸುಜ್ಞಾನದ ಮಹರ್ನಿಶಂ ಶ್ರೀಮತ್ ಶ್ರೀವದನಾಂಭೋಜ ಗತ ಸೌಂದರ್ಯ ಸೌರಭಂ ಲಿಹದ್ಭ್ಯಾಂ ಲೋಚನಾಲಿಭ್ಯಾಂ ಭಗವಾನ್ ಪಾತನೋ ಹರಿಹಿ. ಇದು ಬೇರೆ ಎಲ್ಲ ಕಡೆ ಇದೆ, ಎಲ್ಲ ಗ್ರಂಥಗಳು ಈ ವಾಕ್ಯ ಇದೆ. ಮೊದಲನೇ ಮಿಸ್ ಆಗಿದೆ, ಮೊದಲನೇ ಶ್ಲೋಕ. శ్రీవత్శ్రీవతరాంభోజ గత సౌందర్య సౌరభం లిహద్భ్యాం లోచనాలిభ్యాం భగవాన్ పాతునో హరిహి. నోడి హరిహి భగవాన్ హరిహి పాతునః, ఇది అన్వయ. హరిహి పాతు ఇన్నూ హేళ్ హరిహి పాతునః, హరివు నమ్మను పాలిసలి, పాంతు అస్మాన్ పురుహూతవైరి. అదు ఇది పాతు ఏకవచన, పాంతు బహువచన, అట్ట డిఫరెన్స్. పాలిసలి హరిహి సహ నహ హరిహి పాంతు అస్మాన్, నహ అందరే అస్మాన్ అంతనే అర్థం. ನಹ ಅಂದರೆ ಅಸ್ಮಾನ್, ಅಸ್ಮಾನ್ ನಹ ಎರಡು ರೂಪ, ಅದಕ್ಕೆ ತೃತೀಯ ವಿಭಕ್ತಿ ಬಹುವಚನಕ್ಕೆ ಅಸ್ಮತ್ ಶಬ್ದಕ್ಕೆ ಎರಡು ರೂಪ. ನಹ ಅಂತ ಒಂದು ಅಸ್ಮಾನ್ ಅಂಥೇಳಿ, ಅದಕ್ಕೆ ಅಸ್ಮಾನ್ ನಹ ಟೀಕಾರಾಯರು ನನ್ನನ್ನು, ಮಾಮ್ ಅಂದರೆ ನನ್ನನ್ನು, ನಹ ಅಂದರೆ ನಮ್ಮನ್ನು, ನಮ್ಮನ್ನು ಪಾಲಿಸಲಿ ಅಂಥೇಳಿ. ಹರಿಹಿ ಪಾತು ನಹ, ಹರಿ ಅಂತ ಪದ ಉಪಯೋಗಿಸಲಿಕ್ಕೆ ಏನು ಕಾರಣ, ಬಿಂಬರೂಪಕ್ಕೆ ಅದು ಸೇರಿದ್ದೆ ಆಗಲಿಕ್ಕ. ಹರಿ ಅಂದರೆ ಬಿಂಬರೂಪಿ ಪರಮಾತ್ಮ ಅಂತ ಅರ್ಥ. ಲಿಂಗದೇಹಂ ಹರತಿ ಇತಿ ಹರಿಹಿ, ಸಂಸಾರ ಬಂಧನಂ ಹರತಿ ಇತಿ ಹರಿಹಿ. ಯಾರು ಯಾವ ರೂಪದಿಂದ ಹರಣ ಮಾಡ್ತಾನೆ, ಬಿಂಬರೂಪದಿಂದ. ಅದಕ್ಕೆ ಹರಿಶಬ್ದಕ್ಕೆ ಬಿಂಬರೂಪಿಯಾದ ಶ್ರೀಹರಿ ನಮ್ಮನ್ನು ಪಾಲಿಸಲಿ. ಹೇಗಿದ್ದಾನೆ ದೇವರು ಅಂತ ಪ್ರಶ್ನೆ. ಶ್ರೀವತ್ಶ್ರೀವದನಾಂಭೋಜಗತ ಸೌಂದರ್ಯ ಸೌರಭಂ ಲಿಹದ್ಭ್ಯಾಂ ಲೋಚನಾಲಿಭ್ಯಾಂ. ಪರಮಾತ್ಮ ಏನು ಮಾಡ್ತಾನೆ, ಶ್ರೀಮತ್ ಶ್ರೀವದನಾಂಭೋಜಗತ ಸೌಂದರ್ಯ ಸೌರಭಂ. ಶ್ರೀಮತ್ ಕಾಂತಿಯುಕ್ತವಾದಂತಹ, ಶ್ರೀವದನ ಶ್ರೀ ಅಂದರೆ ಮಹಾಲಕ್ಷ್ಮಿ, ವದನ ಅಂದರೆ ಮುಖ, ಅಂಭೋಜ ಅಂದರೆ ಕಮಲ. ಕಾಂತಿಯುಕ್ತವಾದ ಮಹಾಲಕ್ಷ್ಮಿಯ ಮುಖ ಎಂಬ ಕಮಲದ ಗತ ಕಮಲದಲ್ಲಿರತಕ್ಕಂತಹ ಸೌಂದರ್ಯ ಸೌರಭಂ, ಸೌಂದರ್ಯ ಎಂಬ ಪರಿಮಳವನ್ನು. ಸೌರಭ ಅಂದರೆ ಪರಿಮಳ, ಸುರಭಿ ಸೌರಭ ಹಾಗೆ ಬರೋದು. ಸೌಂದರ್ಯ ಸೌರಭಂ, ಕಾಂತಿಯುಕ್ತವಾದ ಮಹಾಲಕ್ಷ್ಮಿಯ ಮುಖ ಕಮಲದಲ್ಲಿರತಕ್ಕಂತಹ ಸೌಂದರ್ಯದ ಪರಿಮಳವನ್ನು. ಲೋಚನಾಲಿಭ್ಯಾಂ ಲಿಹದ್ಭ್ಯಾಂ, ಲೋಚನ ಅಂತ ಅಲಿ ಅಂದರೆ ದುಂಬಿ, ಲೋಚನ ಎಂಬ ದುಂಬಿಗಳಿಂದ. ಲಿಹದ್ಭ್ಯಾಂ ಲಿಹದ್ಭ್ಯಾಂ ಆಸ್ವಾದನೆ ಮಾಡ್ತಕ್ಕಂತಹ ಭಗವಾನ್ ಪಾತುರೋ ಹರಿ ಅಂತ, ಹರಿ ನಮ್ಮನ್ನು ಪಾಲಿಸಲಿ. ಹರಿ ಎಂಬುದಕ್ಕೆ ಮೊದಲೇ ವಿಶೇಷಣ ಭಗವಾನ್, ಭಗವಾನ್ ಹರಿಹಿ. ಭಗ ಅಸ್ತಿ ಅಸ್ಯ ಅಸ್ತಿ ಇತಿ ಭಗವಾನ್. ಭಗ ಅಂದ್ರೇನು, ಆರು ಗುಣಗಳು, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚವ ಷಣ್ಣಾಂ ಭಗ ಇತೀರಣ. ಭಗ ಅಸ್ತಿ ಇತಿ ಭಗವಾನ್, ಭಗ ಇರೋನ್ ಭಗವಾನ್. ಧನ ಇರೋನು ಧನವಾನ್, ಗುಣ ಇರೋನು ಗುಣವಾನ್, ಭಗ ಇರೋನು ಭಗವಾನ್. ಭಗ ಅಂದರೆ ಆರು ಗುಣಗಳು, ಷಡ್ಗುಣ ಐಶ್ವರ್ಯ ಸಂಪನ್ನ ಅಂತ ಅರ್ಥ. ಭಗವಾನ್ ಶಬ್ದಕ್ಕೆ ಅರ್ಥ ಏನಾಯಿತು, ಷಡ್ಗುಣ ಐಶ್ವರ್ಯ ಸಂಪನ್ನನಾದಂತಹ ಹರಿಹಿ ಹರಿಯೋ. ನಹ ನಮ್ಮನ್ನು ಪಾತು ಪಾಲಿಸಲಿ. ಶ್ರೀಪದರಾಂಭೋ ಜಗತ ಸೌಂದರ್ಯ ಸೌರಭಂ ಲೋಹದ್ಭ್ಯಾಂ ಲೋಚನಾರಿಭ್ಯಾಂ. ನಮ್ಮಲ್ಲಿ ಪದ್ಧತಿ, ಲಕ್ಷ್ಮೀ ಸ್ತೋತ್ರ ಮಾಡದೆ ಯಾವುದನ್ನು ಶುರು ಮಾಡಾಗಿಲ್ಲ. ಲಕ್ಷ್ಮೀ ಸ್ತೋತ್ರವನ್ನು ಮಾಡಲೇಬೇಕು, ಆದರೆ ಪ್ರತ್ಯೇಕ ಮಾಡಬಾರದು. ಲಕ್ಷ್ಮೀ ಸ್ತೋತ್ರ ಮಾಡದೇ ಇರಬಾರ್ದು, ಪ್ರತ್ಯೇಕ ಮಾಡಬಾರದು. ಅದಕ್ಕೆ ಲಕ್ಷ್ಮೀ ರಮಣ ಲಕ್ಷ್ಮೀನಾರಾಯಣ ಆರಿದ ಸ್ತೋತ್ರ ಮಾಡಬೇಕು, ಬರೀ ಲಕ್ಷ್ಮೀ ಸ್ತೋತ್ರ ಮಾಡಾಗಿಲ್ಲ. ಅದಕ್ಕಾಗಿ ಶ್ರೀಮತ್ ದೇವರು ಹೇಗಿದ್ದಾನೆ ಅಂತ ಕೇಳಿದರೆ ಈ ರೀತಿ ವರ್ಣನೆ ಮಾಡಿಬಿಟ್ಟು, ಶ್ರೀಮತ್ ಲಕ್ಷ್ಮೀ ದೇವಿ ಸ್ತೋತ್ರ ಆಯಿತು, ಪ್ರಧಾನವಾಗಿ ಆಗಲಿಲ್ಲ. ಪ್ರಧಾನವಾಗಿ ಯಾರು ಸ್ತೋತ್ರ ಆಗಬೇಕು, ನಾರಾಯಣ ಸ್ತೋತ್ರನೇ ಆಗಬೇಕು. ಆದರೆ ಲಕ್ಷ್ಮೀ ಸ್ತೋತ್ರ ಬಿಡಾಗಿಲ್ಲ, ಅದರಿಂದ ಹೇಗಾಗಬೇಕು, ಅಪ್ರಧಾನವಾಗಿ ಆಗಬೇಕು. ಅದಕ್ಕಾಗಿ ಆ ರೀತಿ ಮಾಡಕ್ಕೆ ಹೊರಟು, ಶ್ರೀಮತ್ ಶ್ರೀವದನಾಂಭೋಜಗತ ಸೌಂದರ್ಯ ಸೌರಭಂ ಲಕ್ಷ್ಮೀ ಪಾಲಿಸಲಿ ಅಂತ ಆಗಲಿಲ್ಲ, ಲಕ್ಷ್ಮೀ ರಮಣ ಪಾಲಿಸಲಿ ಅಂತ ಹೇಳಿದ್ರಿಂದ ಲಕ್ಷ್ಮಿಗೆ ಗೌರವ ಕೊಟ್ಟಂತೆಯೂ ಆಯಿತು, ಜೊತೆಗೆ ನಾರಾಯಣ ಪ್ರಧಾನ ಮಾಡದಂತೂ ಆಯಿತು. ಮತ್ತು ಆಗ ನಮಗೆ ಭಾಗವತ ಅರ್ಥ ಆಗುತ್ತೆ, ಸತ್ಯದೇವಿ ಏನು ಮಾಡಿದ್ಲೋ, ನಾನೇನೋ ವಾಪಸ್ ಹೋಗ್ತೇನೆ, ಈಗ ರುದ್ರದೇವರು ನನ್ನ ಕರ್ಕೋತಾರೆ ವಾಪಸ್ಸು. ಆದರೆ ಮಾತಾಡ್ಸ್ತಾ ಮಾತಾಡ್ತಾ ದಾಕ್ಷಾಯಣಿ ಅಂದ್ಬಿಡ್ತಾರೆ, ನಿನ್ನ ನೆನಪಾಗ್ತದೆ, ಸಿಟ್ಟು ಬರ್ತದೆ ಅವರಿಗೆ, ಅದಕ್ಕೋಸ್ಕರ ದೇಹ ಹೋಗಿಬಿಡಲಿ ಅಂತ ಹೋಗಿಬಿಡ್ತಾರೆ, ಗೊತ್ತಲ್ಲದು. ಸೊ ದಾಕ್ಷಾಯಣಿ ಶಬ್ದದಲ್ಲಿ ತಕ್ಷಣ ಸ್ಮರಣೆ ಬಂತು, ದಾಕ್ಷಾಯಣಿ ಶಬ್ದದಲ್ಲಿ ತಕ್ಷಣ ಸ್ಮರಣೆ ಬಂತು. ಅಂದಮೇಲೆ ತಕ್ಷಣ ರೆಫರೆನ್ಸ್ ಬಂದಿದ್ದಕ್ಕೆ ಅವ್ರಿಗೆ ಬೇಜಾರಾಯ್ತು, ಹೋಗ್ತಾನೆ. ಸೊ ಲಕ್ಷ್ಮೀ ರಮಣ ಲಕ್ಷ್ಮೀ ಸ್ಮರಣೆ ಬಂತು, ದೇವರ ಅನುಗ್ರಹ ಮಾಡ್ತಾರೆ. ಆ ಸ್ಮರಣೆ ಟಚ್ ಆದ ತಕ್ಷಣ ಏನಾಯ್ತಾಗ, ಅವ್ರು ಒಳ್ಳೆ ರೀತಿ ಮಾಡಿದಾಗ ಅನುಗ್ರಹಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಲಕ್ಷ್ಮೀದೇವಿ ಪ್ರತ್ಯೇಕ ಸ್ತೋತ್ರ ಮಾಡ್ದೇನೆ, ಲಕ್ಷ್ಮೀ ರಮಣ ಅಂತ ಹೇಳಿದ ತಕ್ಷಣವೇ ಲಕ್ಷ್ಮೀ ಸ್ಮರಣೆನೂ ಆಗೋದ್ರಿಂದ ಅವರು ಏನು ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಹಾಗೆ ಮಾಡದೆ ಅವ್ರನ್ನೇ ಮಾಡಿಬಿಟ್ರೆ ಏನು ಮಾಡ್ತಾರೆ, ಶಾಪ ಅನುಗ್ರಹ ಮಾಡೋದಿಲ್ಲ ಅಲ್ಲ, ಏನು ಶಾಪ ಕೊಡ್ತಾರೆ ಅಂತ ಹೇಳಿದ್ದಾರೆ. ಉಪಾಸಿತ ಶಪೇ ದೇಶ, ಶಾಪ ಕೊಡ್ತಾರೆ ಅಂತ ಹೇಳಿರೋದ್ರಿಂದ ಲಕ್ಷ್ಮೀ ಸ್ತೋತ್ರ ಹೇಗೆ ಮಾಡೋದು ಸಾಕ್ಷಿ. ಪ್ರತ್ಯೇಕ ಲಕ್ಷ್ಮೀ ಸ್ತೋತ್ರ ನಿಷಿದ್ಧ ಅಷ್ಟೇ, ಯಾವ ದೇವತೆ ಪ್ರತ್ಯೇಕ ಸ್ತೋತ್ರ ನಿಷಿದ್ಧ. ಯಾರಿಗೆ ಅಟ್ಯಾಚ್ ಆಗಿ ಮಾಡಬೇಕು ಅದನ್ನು, ಇದು ಯಾರಿಗೆ ಲೆಟ್ರ್ ಬರೋದು, ಸೀಲ್ ಇರಬೇಕು ಮೇಲೆ. ಆ ಸೀಲ್ದವರು ಇನ್ವ್ಯಾಲಿಡ್ ಲೆಟ್ರ್, ಆಫೀಸಿಂದ ಹೊರಟ ಲೆಟ್ರೇ ಅಲ್ಲ ಅದು. ಅಂಡರ್ ದಟ್ ಸೀಲ್ ಹೇಗೆ ವರ್ಕ್ ಮಾಡಬೇಕು, ದೇವ್ರ ಹೆಸರಲ್ಲಿ ಎಲ್ಲ ಕೆಲಸನೂ ಮಾಡಬೇಕು. ಅದಕ್ಕೆ ಶ್ರೀಮತ್ ಶ್ರೀವದನಾಂಭೋಜ ಗತ ಸೌಂದರ್ಯ ಸೌರಭಂ ಲಿಹದ್ಭ್ಯಾಂ ಲೋಚನಾದಿಭ್ಯಾಂ ಭಗವಾನ್ ಪಾತುನೋ ಹರಿಹಿ. ವಾದಿರಾಜ ಸ್ವಾಮಿಗಳು ಕಂಟಿನ್ಯೂ ಮಾಡ್ತಾರೆ ಅರ್ಥ ಬರೀಬೇಕಾದ್ರೆ. ಇದಕ್ಕೆ ಇನ್ನೊಂದು ವಿಶೇಷ ಅಂದರೆ ನಾರಾಯಣ ಪಂಡಿತಾಚಾರ್ಯ ನಮಗೆ ಗೊತ್ತು, ತಿರುಕುರು ಪಂಡಿತಾಚಾರ್ಯ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು, ಅವ್ರ ಮಕ್ಕಳು ವಾಮನ ಪಂಡಿತಾಚಾರ್ಯರು ಅಂತೇಳಿ ಅವರು ಇದಕ್ಕೆ ಟೀಕಾ ಬರೆದಿದ್ದಾರೆ. ಅಂದರೆ ಜಯತೀರ್ಥಕ್ಕಿಂತ ಮುಂಚೆ ಟೀಕಾ ಬರೆದವರು ಅಂದರೆ ಅವರು ವಾಮನ ಪಂಡಿತಾಚಾರ್ಯರು. ಅವ್ರ ಪ್ರಸಾರಕ್ಕೆ ಬಂದು ಜಯತೀರ್ಥರು ಬರೆದೊಮ್ಮೆ ಯಾರ್ದು ಪ್ರಸಾರಕ್ಕೆ ಬರೋದೇ ಇಲ್ಲ, ಅವ್ರದೇ ಬರಬೇಕು, ಅದು ವಿಶೇಷ. ಅದು ಹಿಂದೆ ಬರೋದು ಪ್ರಾಚೀನ ಟೀಕಾ, ಅವ್ರು ಸಾಮಾನ್ಯ ಸಂಕ್ಷಿಪ್ತ ಇರ್ತವೆ, ಪ್ರಾಚೀನ ಟೀಕಾ ಎಲ್ಲರದ್ದು ಸಂಕ್ಷಿಪ್ತ ಇರ್ತವೆ, ಜಯತೀರ್ಥದ್ದು ಸಮಗ್ರ ಇರ್ತವೆ. ಅವರು ಅವರಂತೆ ಸ್ಟೈಲ್ ಯಾರೂ ಮೇಂಟೈನ್ ಮಾಡಿಲ್ಲ, ಅವ್ರದ್ದು ವಂಡರ್ಫುಲ್ ಸ್ಟೈಲ್ ಅದು. ಈಗ ಎಲ್ಲಿ ಬಂದು ಊದು ನಾರಾಯಣ ಸ್ಮರಣೆ ಎಷ್ಟು ಬರೋದಿಲ್ಲ, ನಾರಾಯಣ ಸ್ಮರಣೆ ಉದ್ದಕ್ಕೆ ನಾರಾಯಣ ಸ್ಮರಣೆ ಬರುತ್ತೆ, ಅದು ಬೇರೆದೇ ಇರೋದೇ ಸಾಧ್ಯನೇ ಇಲ್ಲ. ನಾರಾಯಣ ಸ್ಮರಣೆ ಮಾಡಿಕೊಂಡೇ ಹೇಳೋದು, ಯಾವುದು ಶ್ರೀ ಸೂಕ್ತ, ಯಾವುದೇ ಸೂಕ್ತ, ಅಮರಣಿ ಸೂಕ್ತ, ಅವರೇ ಹೇಳ್ತಾರೆ ಮೊಮ್ಮೆ ಮುಂದೆ ರಪ್ಸು ಅಂತ ಸಮುದ್ರೆ ನನ್ನ ಸ್ವಾಮಿ ನಾರಾಯಣ ಅಲ್ಲಿದ್ದಾನೆ ಅಂತ ಹೇಳಿಬಿಡ್ತಾರೆ. ಸೊ ಪ್ರತ್ಯೇಕವಾಗಿ ಸ್ತೋತ್ರ ಬಿಟ್ಟು ಮಾಡಿಲ್ಲ, ಮಾಡದೇ ಬಿಟ್ಟಿಲ್ಲ ಅಲ್ಲಿಗೆ ಆಯ್ತು. ಈಗ ಎರಡನೇದು ವಜ್ರಾಜ ಸ್ವಾಮಿಗಳು ಬರೀದು, ವಜ್ರಾಜ ಸ್ವಾಮಿ ಎಲ್ಲದಕ್ಕೂ ಓದಿದ್ರು, ಮಂಗಳಾಚರಣೆ ಮಾತ್ರ ಓದೋದು, ಯಾವ ರೀತಿ ಓದಬೇಕು ಅಂತ ಅರ್ಥ ಆಗುತ್ತೆ, ಇಲ್ಲದ್ರೆ ವರ್ಷ ಪೂರ್ತಿ ಇದೇ ಆಗುತ್ತೆ, ಮತ್ತೆ ಒಂದೊಂದು ವರ್ಷ ಒಂದು ವರ್ಷ ಆಗುತ್ತೆ. ಸಣ್ಣ 18 ಮಂತ್ರ ಜಾಸ್ತಿ ಇಲ್ಲ ಅದರಾಗೆ, 18 ಪ್ಲಸ್ 20 ಎಷ್ಟು ಡೀಟೇಲ್ ಬೇಕಾದ್ರೆ ಹೇಳ್ಬೋದು. ಆ ರೀತಿ ಓದ್ತಾ ಹೋದ್ರೆ ಏನಾಗುತ್ತೆ, ಇಡೀ ಇದರಲ್ಲಿ ಎಲ್ಲ ಗ್ರಂಥ ಮುಗಿಯೋದಿಲ್ಲ. ಮತ್ತು ಎಲ್ಲ ಗ್ರಂಥ ತಿಳ್ಕೊಳ್ಳೋದು ಏನಾಗುತ್ತೆ, ಎಲ್ಲ ಬಡಿಸ್ದಾಗ ಎಲ್ಲದನ್ನು ಮುಟ್ಟಬೇಕಲ್ಲ, ಕೊನೆ ಫಸ್ಟು ಬಡಿಸಿದಾಗ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಆರು ಮುಟ್ಟಿದರೆ ಊಟ ಪೂರ್ತಿ ಮಾಡಿದಾಗತ್ತೆ, ಇಲ್ಲ ಚೆಲ್ಲಿಬಿಟ್ರು ಅಂತಾಗತ್ತೆ ಕೆಲವರು. ಹಾಗಾಗಬಾರ್ದು, ನಮ್ಮಲ್ಲಿ ಆ ಪದ್ಧತಿ ಬಂದಿಲ್ಲ. ಸರ್ವಗುಣ ಎಲ್ಲ ಓದಬೇಕು, ಆ ರೀತಿ ಓದಿದರೆ ಪೂರ್ತಿ ಓದಬೇಕು ಅಂತಾರೆ, ಪೂರ್ತಿ ಇರುವುದಲ್ಲ ಅದೂ ಇಲ್ಲ, ಕೊನೆ ಪೂರ್ತಿ ಹೋಗಿಬಿಡ್ತಾವೆ. ಹಾಗಾಗಬಾರ್ದು, ಏನಾಗಬೇಕು, ಒಂದನ್ನೇ ಹೇಳ್ತಾ ಕೂತ್ಕೊಂಡ್ರೆ ಡೀಟೇಲ್ ಬಂದು ಕೆಲವರು ಇರ್ತಾರೆ, ಹಿಂದೆ ಹುಡುಗ ಒಬ್ಬ ಸಿಕ್ಕಿದ್ದ, ಮಧ್ವೇಶ್ವರ ಮಾಡಿ 18 ಆಯಿತು ಇನ್ನೂ ಮುಗಿದಿಲ್ಲ ಅಂತ ಹೇಳ್ತಾರೆ, ಅದು ಮುಗಿಯೋದಿಲ್ಲ, ಬಹುಶಃ ಅಂತ ಮುಗಿಯೋದೇ ಇಲ್ಲ ಅದು. ಅಷ್ಟು ಹೇಳ್ತಾರೆ, ಕರೆಕ್ಟ್ ಅಷ್ಟು ಹೇಳ್ತಾರೆ, ತಿಳ್ಕೊಳ್ಳೋಕ್ಕೆ ಸಾಧ್ಯ ಅವನಿಗೆ. ಒಂದನೇ ಕ್ಲಾಸಿಗೆ MSc ಪಾಠ ಮಾಡ್ದ ಕೂತ್ಕೊಬಿಟ್ರೆ ಮೇಷ್ಟು ಭಾರಿ ಬಂದಿರುತ್ತೆ, ಕರೆಕ್ಟ್ ಹುಡುಗ ಆಗೇ ಇರ್ತಾರೆ, ಮೊದಲಿಂದ ಚೇಂಜ್ ಆಗೋದಿಲ್ಲ ಅವನು. ಹಾಗಾಗಬಾರ್ದು, ಅದಕ್ಕೆ ಎಲ್ಲ ಓದಿ ಮತ್ತೆ ಮಧ್ವೇಜೆ ಓದಿ, ವಿಶೇಷ ಅರ್ಥ ಆಗುತ್ತೆ, ಮೊದಲೇ ಓದ್ತಾ ಕೂತ್ಪ ಎಲ್ಲ ಓದಿ ಓದಬೇಕಲ್ಲ. ಹಯಾಸ್ಯಂ ವ್ಯಾಸಕೃಷ್ಣವು ಮಾಂ, ವಜ್ರಾಜ ಸ್ವಾಮಿಗಳು ಅವರು ಮಂಗಳಾಚರಣೆ ಮಾಡಿದ ಬೇರೆ ಇದೆ. ಹಯಾಸ್ಯಂ ವ್ಯಾಸಕೃಷ್ಣವು ಮಾಂ ಪ್ರಾಣಂ ವಾಣೀಂ ಗುರೂನಪಿ ಪ್ರಣಮ್ಯವಾದಿ ರಾಜಾಖ್ಯಯತಿನ ತದನುಗ್ರಹಾತ್ ಈಶಾವಾಶ್ಯೋ ಪರಿಷದೋ ಭಾಷ್ಯಟೀಕಾ ಪ್ರಕಾಶಿಕಾ ಕ್ರಿಯತೆ ಹಿರಿಯತೆ ದುರ್ವಾಗರ್ವಾಂಧನ್ ಅದು ಗರ್ವಾಂಧ ತಮಸಂ ಯಯಾ. ಹಯಾಸ್ಯಂ ವ್ಯಾಸಕೃಷ್ಣೌ ಮಾಂ ಪ್ರಾಣಂ ವಾಣೀಂ ಗುರೂನಪಿ ಪ್ರಣಮ್ಯ ವಾಜರಾಜಾಖ್ಯ ಯತಿನ ತದನುಗ್ರಹಾತ್. ಹಯಾಸ್ಯಂ ಪ್ರಣಮ್ಯ ವ್ಯಾಸಕೃಷ್ಣೌ ಪ್ರಣಮ್ಯ ಇಷ್ಟದೈವ ಹೆಗ್ರಿಯ ದೇವರು, ಅದಕ್ಕೆ ಹಯಾಸ್ಯಂ ಪ್ರಣಮ್ಯ, ಮೊದಲು ಹಾಸ್ಯ ಅಂದರೆ ಮುಖ, ಹಯಮುಖಂ ಪ್ರಣಮ್ಯ ವ್ಯಾಸಕೃಷ್ಣೌ ವೇದವ್ಯಾಸ ದೇವರನ್ನು ಮತ್ತು ಕೃಷ್ಣ ಯಾದವ ಕೃಷ್ಣ ವಾಸಿಷ್ಠ ಕೃಷ್ಣ ಇಬ್ಬರಿಗೂ ನಮಸ್ಕಾರ ಮಾಡಿ ಮಾಂ, ಮಾಂ ಅಂದರೆ ನಮ್ಮನ್ನು ತಾಯಿಬಿಡುತ್ತೆ, ಮಾಂ ಅಂದರೆ ಲಕ್ಷ್ಮೀ ಹೆಸರು, ಮಾ ಇಂದಿರಾ ರಮ, ಲಕ್ಷ್ಮೀರ್ ಮಾ ಇಂದಿರಾ ರಮ, ಮಾ ಶಬ್ದಕ್ಕೆ ಮಹಾಲಕ್ಷ್ಮಿ ಅಂತ ಹೆಸರು, ಮಾಂ ಲಕ್ಷ್ಮೀಂ ಪ್ರಣಮ್ಯ ತಾರತಮ್ಯದ ಸ್ತೋತ್ರ ಮಾಡಿದರು. ಆಮೇಲೆ ಪ್ರಾಣಂ ಪ್ರಣಮ್ಯ ವಾಯುದೇವ ನಮಸ್ಕಾರ ಮಾಡಿ, ವಾಣೀಂ ಪ್ರಣಮ್ಯ ಸರಸ್ವತಿ ಭಾರತಿ ನಮಸ್ಕಾರ ಮಾಡಿ, ಗುರುವಿನಪಿ ಪ್ರಣಮ್ಯ ಗುರುಗಳಿಗೆ ನಮಸ್ಕಾರ ಮಾಡಿ, ಅವ್ರಿಗೆ ವಾಯು ತೀರ್ಥರು ಗುರುಗಳು, ವಿದ್ಯಾನಿಧಿಗಳು ಅಂತ ಇನ್ನೊಬ್ಬರು ಗುರುಗಳು, ವಾದಿರಾಸರು ಇಬ್ಬರು ಗುರುಗಳಿದ್ದರು, ವಿದ್ಯಾನಿಧಿಗಳಂತ ಒಬ್ಬರು, ವಾಗೀಶರು ಒಂದು ವಾಗೀಶತೀರ್ಥರು ಒಬ್ಬರು, ವಿದ್ಯಾನಿಧಿಗಳು ಇವರವರು ಬಿಳಿ ಸನ್ಯಾಸಿಗಳು, ಬಿಳಿ ವಾಗೀಶತೀರ್ಥರ ಹತ್ರ ಆಶ್ರಮ ತೊಗೊಂಡು ಭಾಳ ಸೀನಿಯರ್ ಅವರು, ಬರೀ ಬಿಳಿ ಸನ್ಯಾಸಿಗಳೇ ಆಶ್ರಮ ತೊಗೊಂಡವರು. ವಾದಿರಾಜ ಸ್ವಾಮಿ ಚಿಕ್ಕ ವಯಸ್ಸಲ್ಲಿ ಪಾಠ ಹೇಳಿದವರು ಅವರೇ, ಅದು ಯುಕ್ತಿ ಮಲ್ಲಿಕಾದರೂ ಸ್ತೋತ್ರ ಮಾಡ್ತಾರೆ ಅವರನ್ನು. ವಾದಿರಾಜ ಸ್ವಾಮಿಗಳು ವಿದ್ಯಾನಿಧಿ ಮುನಿಯನ್ನತ್ವ ಅಂತೇಳಿ ಯುಕ್ತಿ ಮಲ್ಲಿಕಾದರೂ ಸ್ತೋತ್ರ ಮಾಡ್ತಾರೆ, ಇಲ್ಲೂ ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಗುರು ಅವರು ವಾಗೀಶತೀರ್ಥರು ಇವರು ಗುರುಗಳೇ, ಗುರು ಅನಪಿ ಅಲ್ಲ, ಇಬ್ಬರು ವಿದ್ಯರು ವ್ಯಾಗಿಸ್ತಿರ್ತಾರೆ, ವಿದ್ಯೆನೂ ಹೇಳ್ತಾರೆ ಆಶ್ರಮನೂ ಕೊಡ್ತಾರೆ, ಸ್ಟಾರ್ಟಿಂಗ್ನಲ್ಲಿ ಅವ್ರು ಕೊಡ್ತಾರೆ. ಆದ್ದರಿಂದ ಇಬ್ಬರು ಗುರುಗಳೇ, ವಾಣೀಂ ಗುರೂನಪಿ ಪ್ರಣಮ್ಯ ವಾಜಿರಾಜಾಖ್ಯ ಯತಿನ ತದನುಗ್ರಹ. ವಾಜಿರಾಜರು ಅಂತಕ್ಕಂಥ ಯತಿಯಿಂದ ಪ್ರಣಮ್ಯ, ಅವರಿಬ್ಬರು ಎಲ್ಲರಿಗೂ ನಮಸ್ಕಾರ, ಹಯಾಸ್ಯಂ ಪ್ರಣಮ್ಯ ವ್ಯಾಸಕೃಷ್ಣವು ಪ್ರಣಮ್ಯ ಮಾಂ ಪ್ರಣಮ್ಯ ಪ್ರಾಣಂ ಪ್ರಣಮ್ಯ ವಾಣೀಂ ಪ್ರಣಮ್ಯ ಗುರೂನಪಿ ಪ್ರಣಮ್ಯ. ಗುರೂನಪಿ ಅಂತ ಸೇರಿಸಿದರೆ ಅವರಿಗಿಂತ ಕಡಿಮೆ, ಈಗ ನೀವು ಬನ್ನಿ ಅಂತ ಕರೆದಾಗ ಏನಾಯ್ತಾಗ, ಅವರು ಪ್ರಧಾನ ನೀವು ಸೆಕೆಂಡರಿ, ಹರಿಗಳ ಪ್ರಧಾನ ಕ್ರಮವಾಗಿ ಪ್ರಾಧಾನ್ಯ ಕಡಿಮೆ ಆಗ್ತಾ ಬಂತು. ದೇವತೆಗಳ ದೃಷ್ಟಿಯಿಂದ ಗುರುಗಳ ದೃಷ್ಟಿ ಇನ್ನೂ ಕಡಿಮೆ, ಅದು ಗುರುವಿನಪಿ ಪ್ರಣಮ್ಯ ಪ್ರಣಮ್ ವಾದಿರಾಜಾಖ್ಯ ಯತಿನ ತದನುಗ್ರಹ. ವಾದಿರಾಜರು ಅಂತಕ್ಕಂಥ ಯತಿಗಳಿಂದ ತದನುಗ್ರಹ, ಅವರ ಅನುಗ್ರಹದಿಂದ ಇವರೆಷ್ಟು ಅನುಗ್ರಹ ಬೇಕು, ಹಯಾಸ್ಯ ವ್ಯಾಸಕೃಷ್ಣ ಮಾ ಪ್ರಾಣ ವಾಣಿ ಗುರುವಿನಪಿ ಅವರ ಅನುಗ್ರಹದಿಂದ ತತ್ತಮ್ಮದು ಪ್ರಣವನದು, ಹಿಂದೆ ಯಾರ್ಯಾರು ನಮಸ್ಕಾರ ಮಾಡಿದ್ದಾರೋ ಅವರೆಲ್ಲರ ಅನುಗ್ರಹ ಅಂತ ಅರ್ಥ. ಅದಕ್ಕೆ ಈಶಾವಾಸ್ಯೋಪನಿಷದ ಭಾಷ್ಯಟೀಕಾ ಪ್ರಕಾಶಿಕಾ ಹೆಸರಿಟ್ಟಿದ್ದಾರೆ, ಪ್ರಕಾಶಿಕಾ ಅಂತ ಹೆಸರಿಟ್ಟಿದ್ದಾರೆ. ಭಾಷ್ಯ ಟೀಕಾ ಪ್ರಕಾಶಿಕ, ಭಾಷ್ಯಕ್ಕೇನು ಟೀಕಾ ಇದೆ ಅದಕ್ಕೆ ಪ್ರಕಾಶಿಕ, ಅಥವಾ ಭಾಷ್ಯ ಪ್ರಕಾಶಿಕ ಟೀಕಾ ಪ್ರಕಾಶಿಕ, ಭಾಷ್ಯದ ಅರ್ಥವನ್ನು ಹೇಳೋದು ಟೀಕಾದ ಅರ್ಥವನ್ನು ಹೇಳೋದು ಎರಡು ಕೆಲಸವನ್ನು ಮಾಡ್ತೀವಿ ಅಂಥೇಳಿ ಇನ್ನೊಂದು ರೀತಿ ಅನ್ವಯ. ಕ್ರಿಯತೆ ಈಶಾವಾಸ್ಯೋಪನಿಷತ್ತಿನ ಭಾಷ್ಯ ಟೀಕಾ ಪ್ರಕಾಶಕ್ಕೆ ಮಾಡಲ್ಪಡ್ತಾ ಇದೆ. ಅದರಿಂದ ಏನು ಉಪಯೋಗ ಅಂತ ಕೇಳಿದರೆ ಹ್ರಿಯತೆ ಹೋಗಿಬಿಡುತ್ತೆ ಅಂದರು. ಇದು ಕ್ರಿಯತೆ ಹ್ರಿಯತೆ ಗಾದ್ಯಾಸ ಸ್ಟೈಲು ಭಾಳ ಪ್ರಾಸಬದ್ಧ, ಏನೇ ಬರೆದ್ರೂ ಪ್ರಾಸಬದ್ಧವಾಗಿ ಬರೀತಾರೆ. ಹ್ರಿಯತೆ ದುರ್ವಾಗರ್ವ ಅಂಧತಮಸಂ ಯಯ ಗುರು ಇದು ಈಶಾಭಾಷ್ಯ ಉಪಭಾಷ್ಯ ಟೀಕಾ ಪ್ರಕಾಶಿಕೆಯಿಂದ ಏನಾಗುತ್ತೆ? ಪ್ರಕಾಶಿಕ ಅಂದರೆ ಬೆಳಕು, ಬೆಳಕಿನಿಂದ ಏನಾಗುತ್ತೆ? ಕತ್ಲೆ ಹೋಗಿಬಿಡುತ್ತೆ. ಯಾವುದು ಕತ್ತಲೆ ಹೋಗುತ್ತೆ ಅಂದರೆ ದುರ್ವಾಕ್ ಗರ್ವ ಅಂಧತಮಸಂ ಯಯ ಹ್ರಿಯತೆ. ಕೆಟ್ಟ ಭಾಷೆಗಳಿಂದ ಏನು ಅಂಧತಮಸ್ಸು, ಕೆಟ್ಟ ಪುಸ್ತಕ ಓದಾಗ ಏನಾಗುತ್ತೆ? ತಲೆ ಕೆಟ್ಟ ಹೋಗಿಬಿಡುತ್ತೆ. ಏ ಬರೀ ಬಜೀತ ಆಯ್ತಲ್ಲ ಅನ್ಸ್ಬಿಡ್ತು, ಡಾರ್ಕ್ನೆಸ್ ಕ್ರಿಯೇಟ್ ಆಗುತ್ತೆ, ಅದು ಹೋಗಿಬಿಡುತ್ತೆ. ಅದರಿಂದ ಪ್ರಕಾಶಿಕ ಬರೆದಿದ್ದರಿಂದ ಉಳಿದವ್ರು ಏನೇನು ಕೆಟ್ಟ ಕೆಟ್ಟ ಅರ್ಥ ಬರೆದಿದ್ದಾರೆ ಅದಿಷ್ಟು ಹೋಗಿಬಿಡುತ್ತೆ. ಮೊದಲು ಏನೂ ಗೊತ್ತಿದ್ದಿಲ್ಲ, ಅಜ್ಞಾನ ಇತ್ತು, ಕೆಟ್ಟದ್ದು ಓದ್ದ ಇನ್ನೂ ಬಜೀತಿ ಆಗೋಯ್ತು, ಇದನ್ನು ಓದ್ದ ಬೆಳಕು ಬಂತು. ಈ ರೀತಿ ಇಟ್ಕೊಂಡು ಹೇಳ್ತಾರೆ. ಅದು ನಿಮಗೆ ತುಂಬ ಜನ ಬರೆದಾರೆ, ಬೇರೆಯವರು ಬೇಸಿಗೆ ಬರೆದಾರೆ, ಅದ್ವೈತಿಗಳ ಭಾಷೆಯಿಂದ ಹಿಡಿದು ಎಲ್ಲರ ಭಾಷೆನೂ ಸಿಗ್ತದೆ. ಇದು ಅವೆಲ್ಲ ದಾರಿ ತಪ್ಪಿಸ್ತವೆ. ಆದ್ದರಿಂದಾಗಿನೇ ದುರ್ವಾ ಗರ್ವಾಂಧ ತಮಸಂ ಹ್ರಿಯತೆ ಯಯ ಅಂತ ಪ್ರಕಾಶಿಕೆಯನ್ನು ಬರೀತೇನೆ ಅಂತ ಬರೆದರು. ಈಗ ಇವನು ಪುಸ್ತಕ ಯಾರು ಮಾಡಿದಾರಂತೆ ಗುಜರಾತ್ ಯೂನಿವರ್ಸಿಟಿಯಿಂದ 51 ಟೀಕಾ ಹೆಕ್ ಪ್ರಿಂಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇಷ್ಟರಲ್ಲಿ ಕಳಿಸ್ತೀವಿ ಅಂತ ಬರೆದಾರೆ ಅವರು. 51 ಟೀಕಾ ಈಶಾವಾಸ್ಯ ಉಪನಿಷತ್ ಒಂದಕ್ಕೇನೆ, ಎಲ್ಲ ಮತದ್ದು ಸೇರಿ, ಎಲ್ಲ ಮತದ್ದು ಸೇರಿ ನಮ್ಮದೇ 15 ಇದೆ ಹೆಚ್ಚು ಕಡಿಮೆ. ನಮ್ಮದೊಂದು ಹಾಕಿದ್ದೀವಿ ಅಂತ ಬರೆದಾರೆ, ನಮ್ಮದೊಂದು ಹಾಕಿದ್ದೀವಿ ಅಂತೇಳಿ ಕೆಲವು ಬೇರೆ ಕಡೆ ಆಗಿದ್ದನ್ನು ಕೇಳಿ ಇಸ್ಕೊಂಡು ಹಾಕಿದ್ದಾರೆ ಅವರು. ಇಲ್ಲ ಅವ್ರಿಗೆ ಎಷ್ಟು ಆಸಕ್ತಿ ಅಂದರೆ ಎಲ್ಲರದ್ದು ಯಾವುದು ಬಿಡಬಾರ್ದು ಅಂಥೇಳಿ ಅದಕ್ಕಾಗಿ ಕಾದು ಹಾಕ್ಕೊಂಡೆಲ್ಲ ಮಾಡಿದ್ದಾರೆ. ಯಾವುದು ಯಾಕೆ ಹೇಳಿದೆ ಅಂದರೆ ಇಷ್ಟು ಜನ ಇರೋದ್ರಿಂದಾನೆ ಆಚಾರ ಭಾಷೆ ಬೇಕಾಯ್ತು. ಈಗ ದಾರಿ ತಪ್ಪಿಸಿದಾಗ ಸರಿ ದಾರಿ ತೊಲ್ಲಕ್ಕೆ ಬೇಕಲ್ಲ, ಅದಕ್ಕೆ ಆಚಾರ ಗ್ರಂಥ ಆಗಿದೆ, ಪ್ರಕಾಶಿಕೆಯಾಗಿದೆ, ಅದಕ್ಕೆ ನಾವು ಬೆಳಕು ಚೆಲ್ತಾ ಇದ್ದೇವೆ. ಪ್ರಕಾಶ ಕೊಟ್ಟೋದು ಹಿಡ್ಕೊಂಡು ಬಂದರೆ ಪ್ರಕಾಶ ಕೊಟ್ಟಾಗಾಯ್ತಲ್ಲ, ದೀಪ ಪ್ರಕಾಶ ಕೊಡುತ್ತೆ, ಹಿಡ್ಕೊಂಡು ಬಂದವರಿಗೆ ಎಷ್ಟು ಗೌರವ ಇದೆ, ಬೆಳಕು ತಂದರು ಅಂಥೇಳಿ ಅಂತ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದರು. ಭಗವತ್ ಆಧಾರಾತ್ ಮೊದಲೇ ಶ್ಲೋಕಕ್ಕೆ ಓದಿದ್ದೇವೆ ಈಗಾಗಲೇ. ಭಗವತಿ ಆಧಾರಾತ್ ಸಕಲ ವಾಂಗ್ಮನಸ ದೇವತಾಯಾಹ ರಮಾಯಾಪಿ ಉಪಸರ್ಜರತಯ ಸ್ಮರಣಾಯ ಪುನರಪಿ ಆಶೀರ್ವಾದ ರೂಪಂ ಮಂಗಲಮಾಚರತಿ ಶ್ರೀಮತಿ ದಿ. ನಮಗೀಗ ಅರ್ಥ ಆಯಿತು, ಸುಮ್ಮನೆ ಓದಿಬಿಟ್ವಿ ಅಂತ ತಿಳ್ಕೊಬೋಣ. ಆಚಾರ ಶ್ಲೋಕನ ಅರ್ಥ ಹೇಳಿಬಿಟ್ವಿ, ಪ್ರಶ್ನೆ ಕೇಳ್ತಾರೆ ಗೊತ್ತಾಗೋದಿಲ್ಲ. ಇಷ್ಟೆಲ್ಲ ಓದ್ದಾಗ ಏನಾಗುತ್ತಾಗ ಆ ರೀತಿ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಯಜ್ಞಮಂತ ಯಾಕೆ ಹೇಳಿದ್ರಪ್ಪ, ಹರಿಮಂತ ಯಾಕೆ ಹೇಳಬಾರ್ದು, ಕೃಷ್ಣಮಂತ ಯಾಕೆ ಹೇಳಬಾರ್ದು, ಯಜ್ಞಮಂತ ಯಾಕೆ ಹೇಳಿದರು, ಏನಂತಾರೆ ಇವರು, ಏನೋ ಹೇಳಿದರು ಅಷ್ಟೊಂದು ಬಿಡ್ತಾರೆ. ಈ ಉಪನಿಷತ್ತಿನ ಪ್ರತಿಪಾದ್ಯ ದೇವತೆ ರೂಪ ಅಂತ ತಕ್ಷಣ ಅರ್ಥ, ಓ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಪೂರ್ಣಪ್ರಜ್ಞೆ ಮುನೀಶ್ವರ ಮ್ಯಾತ ಕೇಳಬೇಕು, ಪ್ರಾಜ್ಞಾಂಶ ಪದ ಇಲ್ಲಿ ಯಾಕೆ ಬರಬೇಕಾಗಿತ್ತು, ಆಹರ್ನಿಶಂಬ ಅಂಬದ ಉಪನಿಷತ್ ಭಾಷೆ ಎಲ್ಲ ಕೊಟ್ಟಿದ್ದಾರೆ, ಆಹರ್ನಿಶಂಬದ ಯಾಕೆ ಉಪಯೋಗಿಸ್ಬೇಕು ಅವರೀಗ? ಅದಕ್ಕೆ ದಿದಿವಿಷ ಶತಂ ಸಮಾಹ ಅದು ರಿಲೆವೆಂಟ್ ಆಗುತ್ತೆ. ಆಗ ಏನಾಯ್ತಾಗ ಕರೆಕ್ಟಾಗಿ ಅರ್ಥ ಆಯ್ತು. ಸ ಪಾಯಸ ಮಾಡ್ತಾರೆ ಉಪ್ಪುಕೊಡಿ ಅಂದರೆ ಏನರ್ಥ? ಪಾಯಸ ಉಪ್ಪಿಗೆ ಸಂಬಂಧನೇ ಇಲ್ಲ ಅದಕ್ಕೆ, ಅವತ್ತಾನೆ ಸಕ್ಕರೆ ಕೊಡಿ ಅಂದರೆ ಅರ್ಥ ಇರುತ್ತೆ. ಸೊ ಪ್ರತಿಯೊಂದು ಅದು ಉಪಯೋಗಿಸ್ಬೇಕಾದ್ರೆ ಏನಿರಬೇಕು? ಅದಕ್ಕೆ ಲಿಂಕ್ ಇರಬೇಕು, ಅದು ರಿಲೆವೆನ್ಸ್ ಇಲ್ಲದವ್ರ ಪ್ರಯೋಜನ ಇಲ್ಲ. ಆ ರೀತಿ ಹೋದರೆ ಶಾಸ್ತ್ರಾಧ್ಯಯನ ಅಂತ ಕರೀತಾರೆ. ಬರೀ ನಾಲೆಡ್ಜ್ ಬೇರೆ, ಸೈನ್ಸ್ ಬೇರೆ. ಸೈನ್ಸ್ ಏನಾಗುತ್ತದೆ? ಸಿಸ್ಟಮೆಟೈಸ್ ಮಾಡುತ್ತೆ, ನಾಲೆಡ್ಜ್ ಸಿಸ್ಟಮೆಟೈಸ್ ಮಾಡ್ತಾ ಹೋಗ್ತದೆ. ಆಗದು ಶಾಸ್ತ್ರ ಅಂತ ಹೇಳ್ತಾರೆ. ಅದಕ್ಕೆ ಸುಮ್ಮನೆ ಓದೋದ್ರೆ ಬರೀ ನಾಲೆಡ್ಜ್ ಅದು, ಇದು ಶಾಸ್ತ್ರೀಯ ಜ್ಞಾನ. ಇದು ಶಾಸ್ತ್ರೀಯ ಔಷಧಿ ಕೊಡ್ತಿರ್ತಾರೆ ಹಳ್ಳಿಯವರು, ವಾಸಿ ಆಗಿಬಿಡುತ್ತೆ. ಬಟ್ ಅವ್ನು ಡಾಕ್ಟರ್ ಅಂತ ಕರೆಯೋದಿಲ್ಲ, ಆಕ್ಸೆಪ್ಟ್ ಮಾಡೋದಿಲ್ಲ. ಅದಕ್ಕೆ ಹೇಳಿದ್ರು ಕೊಡ್ತಿದ್ರು ಕೊಡ್ತಾನೆ ಅಷ್ಟೇ. ಇಲ್ಲಿ ಹಾಗಲ್ಲ, ಕೊಡೋ ಏನು ಮಾಡ್ತಾ, ಇದು ಹೀಗೆ ವರ್ಕ್ ಮಾಡುತ್ತೆ, ಡಿಸೀಸ್ ನೇಚರ್ ಇದು, ಈ ಔಷಧಿ ಹೀಗೆ ವಾಸ ಮಾಡುತ್ತೆ, ರೆಮಡಿ ಈ ಗುಣಗಳಿವೆ, ಅದೆಲ್ಲ ಏನಾಯ್ತೀಗ ಸಿಸ್ಟಮೆಟಿಕ್ ಆಯಿತು. ಇದು ಅರ್ಥ ಮಾಡಿಕೊಂಡ್ರೆ ಗೊತ್ತಿಲ್ಲದೆ ಮಾಡೋದು ಬೇರೆ, ಗೊತ್ತಿದ್ದು ಮಾಡೋದು ಬೇರೆ. ಆ ದೃಷ್ಟಿಯಿಂದ ಓದೋ ಅಭ್ಯಾಸ ಮಾಡಬೇಕು. ಪ್ರತಿಯೊಂದನ್ನು ಕೂಡ ಆ ರೀತಿ ಓದಿದರೆ ಮೊದಲು ಕಷ್ಟ ಅನಿಸುತ್ತೆ, ಆಮೇಲೆ ಏನಾಗುತ್ತದೆ, ಯಾವುದೇ ಶ್ಲೋಕ ಬಂದರೂ ಅರ್ಥ ಆಗ್ಬಿಡುತ್ತೆ. ಆ ಕ್ರಮದಲ್ಲೇ ಓದಬೇಕು ಅಂತ ಗೈಡ್ ಟ್ರೈನ್ ಅಪ್ ಮಾಡಿದ ಮೇಲೆ ಬೇರೆ ರೀತಿ ಓದಕ್ಕೆ ಬರೋದೇ ಇಲ್ಲ, ಕರೆಕ್ಟಾಗಿ ಅಭ್ಯಾಸ ಆಗುತ್ತೆ. ಈ ಕಾರ್ ನಡೆಸ್ಬೇಕಾದ್ರೆ ಕಾರ್ ಕೊಂಡ್ಕೊಂಬಂದು ನಡೆಸ್ಬೇಕು ಅಂತ ಏನು ಮಾಡಿದೆ, ಆಕ್ಸಿಡೆಂಟ್ ಕರೆದ, ತಡ್ಕೋತಾ ಹೊರಟ, ಕಾರ್ ಡ್ರೈವ್ ಮಾಡೋ ರೀತಿ ಅನ್ನೋದು. ಯಾವಾಗಲೂ ಎಂಟಚ್ಚರ ಇರಬೇಕು, ಕಾರ್ ತಗೊಂಡೇ ಹೋಗ್ತೀವಿ. ಇಂಪಾರ್ಟೆಂಟ್ ಕಾರು ತಪ್ಪುತ್ತಿರೋದು, ಅದನ್ನು ಅವ್ನಿಗೆ ಗೊತ್ತೇ ಉಳಿದವ್ರು ಬಂದರು, ದಡ್ಡ ಬಾತು ಒಳಗೆ ಕೂತು ಡ್ರೈವ್ ಮಾಡಿ ತೋರಿಸ್ತೀವಿ, ಆ ಪಜೀತಿ ಆಯ್ತು ಅವನಿಗೆ. ತಳ್ಳು ಸ್ಪೀಡ್ ಆಗಿರುತ್ತೆ, ಹೋಗಿರೋ ಸ್ಪೀಡ್ ಆಗಿರುತ್ತೆ, ಗೊತ್ತಾಯ್ತಿಲ್ಲ. ಅದು ಶಬ್ದ ಓದಬೇಕಾದ್ರೆ ಒಳಗಿಂದ ಡ್ರೈವ್ ಮಾಡಾಗಿರ್ಬೇಕಂತ ಅರ್ಥ ಮಾಡಿಬಿಟ್ಟು ಅಂತರ ಅರ್ಥ ಅಂತೀವಲ್ಲ, ಹಾಗೆ ಆಗ ತಗ ಅರ್ಥ ಆಗ್ತಿರೋದು, ಸ್ವಾರಸ್ಯ ಗೊತ್ತಾಗುತ್ತೆ. ಬೇರೆ ಯಾವ ಮತದವ್ರು ಕೂಡ ಆ ರೀತಿ ಓದ್ದವರಲ್ಲ. ಆಚಾರ ಒಬ್ಬರೇ ಪದ್ಧತಿ ಹಾಕ್ಕೊಂಡವ್ರು ಹಾಗೆ ಪ್ರತಿಯೊಂದು ಶ್ಲೋಕನೂ ಹೇಗೆ ನೋಡಬೇಕು ಅಂತೇಳಿ ಆಚಾರ ಬರೆದು ಟೀಕಾರ ಎಕ್ಸ್ಪ್ಲೈನ್ ಮಾಡಿದರು. ಬೇರೆ ಯಾವುದೇ ಭಾಷೆ ಟೀಕಾ ಓದಿ ಆ ರೀತಿ ಇರೋದಿಲ್ಲ, ಇವರೊಬ್ಬರು ಮಾತ್ರ ಹಾಗೆ ಬರೆದಿರೋದು. ಉಳಿದವ್ರು ಅಲ್ಲಲ್ಲಿ ಆಮೇಲೆ ಕಾಪಿ ಮಾಡಿದರು, ಪರ್ಫೆಕ್ಷನ್ ನಮ್ಮದೇ ಬರೆದಾರೆ ಅಂತ ಹೇಳಿದ್ದಲ್ಲ, ಮೊದಲೇ ಹೇಳಿದ್ದೆ ಅದ್ವೈತಿಗಳು ಎಲ್ಲ ಭಾಷೆ ಬರೆದಾರೆ ಅಂತ ಹೇಳಿದೆ ಆಗಲೇ. ಭಗವತಿ ಆಧಾರಾತ್ ಅದು ಮಂಗಳಾಚರಣೆ ಕೂಡ ಮಾಡದೆ ಬರೀತಾರೆ, ಅದು ವಿಶೇಷ ಅವ್ರದ್ದು. ಭಗವತಿ ಆಧಾರಾತ್ ಸಕಲ ವಾಂಗ್ಮನಸ ದೇವತಾಯ ರಮಾಯಾಪಿ ಉಪಸರ್ಜನತೆಯ ಸ್ಮರಣಾಯ ಪುನರಪಿ ಆಶೀರ್ವಾದ ರೂಪಂ ಮಂಗಲಮಾಚರತಿ. ಈಗ ಭಗವತಿ ಆಧಾರಾತ್ ಸಕಲ ವಾಂಗ್ಮನಸ ದೇವತಾಯ ರಮಾಯಾಪಿ, ಭಗವಂತನಲ್ಲಿ ಭಕ್ತಿ ಆಗಿರಬೇಕು, ಆ ರೀತಿಯಲ್ಲಿ ಸಕಲ ವಾಂಗ್ಮನಸ ದೇವತ ಅಂದರೆ ಮುಖ್ಯವಾಗಿ ಮಹಾಲಕ್ಷ್ಮಿನೇ. ಮನಸ್ಸಿನ ದೇವತೆ ರುದ್ರದೇವರು, ವಾಗ್ದೇವತೆ ಸರಸ್ವತಿ ಭಾರತೀಯರು. ಇವರು ಸೆಕೆಂಡರಿ, ಪ್ರೈಮರಿ ತೊಗೊಂಡ್ರೆ ಯಾರೆಲ್ಲದಕ್ಕೂ ಮಹಾಲಕ್ಷ್ಮಿನೇ. ಅದಕ್ಕೆ ಸಕಲ ವಾಂಗ್ಮನಸ ದೇವತಾಯ ರಮಾಯಾಪಿ ಉಪಸರ್ಜನತೆಯ ಸ್ಮರಣಾಯ ಪುನರಪಿ ಆಶೀರ್ವಾದ ರೂಪ ಮಂಗಲಮಾಚರತಿ ಶ್ರೀಮದಿತಿ. ಕಲಿರಪಿ ಪುಷ್ಪಸೌರಭಂ ದೂರತಃ ಆಘ್ರಾಯ ತದಂತಿಕ ಮಾಯಾತಿ ಭಗವಲ್ಲೋಚನಾಲೀತು ಶ್ರೀಮುಖ ಸೌಂದರ್ಯಾಖ್ಯ ಸೌರಭ ಲೋಭಾತ್ ಪ್ರತಿಕ್ಷಣ ಮಾಯಾತಿ ಇತಿ ಭಾವ. ಆ ರೀತಿ ಅರ್ಥ ಬರೋದು ಪೂರ್ತಿಯಾಗಿ ಉಪನಿಷತ್ ಹೇಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಗೆ ಟೀಕಾರ್ಯಾರ ಮಂಗಳಾಚರಣೆ ಅರ್ಥ ಆಯ್ತು. ಆಚಾರ ಮಂಗಳ ಶ್ಲೋಕ, ಈಗ ಆಚಾರ ಮಂಗಳ ಶ್ಲೋಕ ನಮ್ಮ ಟೀಕಾರ ತಾವ ಅರ್ಥ ಬರೀತ. ಪದ್ಮ ಮಂಗಳಾಚರಣೆ ಮಾಡಿದರು, ಮಂಗಳಾಚರಣೆ ಯಾತಕ್ಕೆ ಮಾಡಬೇಕೆಲ್ಲ ಆಗಿದೆ ತತ್ಸಂಖ್ಯಾನದೊಳಗೆ. ಮಂಗಳಾಚರಣೆ ಯಾತಕ್ಕೆ ಮಾಡಬೇಕು? ನಿರ್ವಿಘ್ನ ಗ್ರಂಥ ಪರಿಸಮಾಪ್ತಿಗಾಗಿ ಮಾಡಬೇಕು. ನಿರ್ವಿಘ್ನ ಗ್ರಂಥ ಪರಿಸಮಾಪ್ತಿಗೋಸ್ಕರ ಮಂಗಳಾಚರಣೆ ಮಾಡಬೇಕು. ಆಗ ಶುರುವಾಯ್ತು ಪರಿಸಮಾಪ್ತಿಗೆ ಮಂಗಳಾಚರಣೆ ಮಾಡಬೇಕು ಅಂತ ಯಾತಕ್ಕೆ ಅಂತ ಕೇಳಿದರೆ, ನಿಯಮೇನ ಆದೌ ಕ್ರಿಯಮಾಣತ್ವ, ಯಾ ಜರೂರ್ ಪ್ರಾರಂಭದಲ್ಲೇ ಮಾಡ್ತಾರೆ ಆದ್ದರಿಂದ ಮುಗಿಸೋಕ್ಕೋಸ್ಕರ ಮಾಡ್ತಾರೆ ಅಂತ ಅರ್ಥ. ಆಗ ಪ್ರಶ್ನೆ ತೆಗೆದ, ಮಂಗಳಾಚರಣೆ ಮಾಡಿದ್ದೆಲ್ಲ ಮುಗಿದಿದೆಯಾ ಅಂತ ಶುರುವಾಯಿತು. ಮಂಗಳಾಚರಣೆ ಮಾಡಿದ ಗ್ರಂಥ ಮುಗಿದಿಲ್ಲ, ಎಷ್ಟೋ ಗ್ರಂಥಗಳು ಮುಗಿದಿಲ್ಲ. ಆಮೇಲೆ ಮಾಡದೇ ಇರೋ ಗ್ರಂಥಗಳು ಮುಗಿದೋಗಿದೆ. ಸೈನ್ಸ್ ಅಂಗಡಿಯಲ್ಲಿ ಪುಸ್ತಕ ಕಥೆಕಾದ ಯಾರು ಮಂಗಳಾಚರಣೆ ಮಾಡಿರ್ತಾರ? ಇಷ್ಟಿಷ್ಟು ಸ್ವಲ್ಪ ಪುಸ್ತಕ ಇರುತ್ತೆ, ಒಂದು ಮಂಗಳಾಚರಣೆ ಇರೋದಿಲ್ಲ. ನೀವು ಹೇಳಿ ಸಣ್ಣ ಪುಸ್ತಕ ಮಂಗಳಾಚರಣೆ ಮಾಡಿದ್ರೂ ಮುಗಿದಿಲ್ಲ, ದೊಡ್ಡ ಪುಸ್ತಕ ಮಂಗಳಾಚರಣೆ ಮಾಡದೆ ಮುಗಿದು ಹೋಗಿಬಿಟ್ಟಿದೆ. ತೀರ್ಥ ಮಂಗಳಾಚರಣೆಗೂ ಇದಕ್ಕೆ ಏನು ಸಂಬಂಧ ಇಲ್ಲ, ಮುಗಿಯೋದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳಿಬಿಟ್ಟ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಮಂಗಳಾಚರಣೆ ಮಾಡಲೇಬೇಕು, ಅದು ಮುಗಿಲೇಬೇಕು. ಮೊದಲೇ ಕಾರಣ ಅವಿಗೀತ ಶಿಷ್ಟಾಚಾರ ಪರಂಪರಾ ಪ್ರಾಪ್ತ. ಅವಿಗೀತ ಶಿಷ್ಟಾಚಾರ ಪರಂಪರಾ ಪ್ರಾಪ್ತ. ಮಂಗಳಾಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಶಿಷ್ಟಾಚಾರ, ಸಜ್ಜನರ ಆಚರಣೆಯಲ್ಲಿ ಕಾಂಟ್ರವರ್ಸಿನೇ ಇಲ್ಲ. ಎಲ್ಲರೂ ಕೂಡ ಏನು ಮಾಡಿದ್ದಾರೆ, ಮಂಗಳಾಚರಣೆ ಮಾಡ್ಕೊಂಡು ಬಂದಿರೋದ್ರಿಂದ ಅದು ಪದ್ಧತಿ, ಸಂಪ್ರದಾಯ ಅನ್ನೋದು ವ್ಯಾಲಿಡ್. ಅದು ಅದಕ್ಕೆ ಆಪೋಸಿಟ್ ವಾಕ್ಯ ಸಿಗದೆ ಹೋದರೆ ಸಂಪ್ರದಾಯ ವ್ಯಾಲಿಡ್. ಸಂಪ್ರದಾಯ ಇಟ್ಕೊಂಡಿದ್ದ, ಯಾವುದೋ ಒಂದು ಪ್ರಮಾಣ ಸಿಕ್ತು ತಪ್ಪು ಅಂತೇಳಿ ಏನು ಮಾಡಬೇಕಾಗ, ಸಂಪ್ರದಾಯ ಬಿಟ್ಬಿಡ್ಬೇಕು. ಆದರೆ ಅದು ಸಿಕ್ಕದೆ ಹೋದಾಗ ಸಂಪ್ರದಾಯ ಯಾವಾಗಲೂ ವ್ಯಾಲಿಡ್ಡೆ, ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ, ಒಂದಾಯಿತು. ಆಮೇಲೆ ಎರಡನೇದಾಗಿ, ವಿಘ್ನಗಳು ಬರುತ್ತೆ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದರೆ, ಸಾಮಾನ್ಯ ಕಾರ್ಯಗಳೊಂದು ಏನಿರುತ್ತೆ, ವಿಘ್ನ ಬರುತ್ತೆ. ಅದು ಒಳ್ಳೆ ಕಾರ್ಯಗಳಂದ್ರೆ ಏನಿರುತ್ತೆ, ಗ್ಯಾರಂಟಿ ವಿಘ್ನ ಬರುತ್ತೆ. ಭಾರಿ ಒಳ್ಳೆ ಕಾರ್ಯಗಳಂದರೆ ವಿಘ್ನ ಜಾಸ್ತಿ ಬರುತ್ತೆ. ಇದು ಭಾರಿ ಒಳ್ಳೆ ಕಾರ್ಯ, ಜ್ಞಾನ ಕಾರ್ಯ ಆದರೆ ವಿಘ್ನ ಬಂದೇ ಬರುತ್ತೆ. ಕ್ಲಾಸ್ ಪುಸ್ತಕ ಓದ್ತಾ ಇರ್ತಾನೆ, ಕೆಲಸ ಇಡೋದಿಲ್ಲ. ಶಾಸ್ತ್ರ ಓದ್ತಿರ್ತಾರೆ, ಹೋಗಿ ಹಾಲು ತೊಗೊಂಬರಿ ಅಂತಾರೆ. ಯಾತಕ್ಕೆ, ಅದೇನು ಮಹಾ ಅಂತ, ಅದೇನು ಲೆಕ್ಕ ಇರೋದಿಲ್ಲ. ಎಲ್ಲ ಸುಮ್ಮನೆ ಕೂತಾಗ ಓದ್ಕೊಂಡಿರ್ಬೇಕಾರೆ ಅಂತ ಹೇಳೋದು. ಈ ಹುಡುಗರದ್ದು ಹಾಗಲ್ಲ, ವೈರ್ಮೇ ಸ್ಕೂಲ್ ಕೆ ಜಿ ಕ್ಲಾಸ್ ಶುರು ಮಾಡ್ತಾರೆ, ಭಾಳ ಇಂಪಾರ್ಟೆಂಟ್, ಓದಲಿ 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 ಅಂತ ಹೇಳ್ತಾರೆ. ಮಹತ್ವ ಗೊತ್ತಿರೋದಿಲ್ಲ ಯಾರಿಗೂ ಕೂಡ. ಅದು ಸತ್ಯ, ಇದಕ್ಕೆ ಏನಾಗುತ್ತೆ ಯಾವಾಗಲೂ ಕೂಡ, ಕಾರ್ಯಕ್ಕೆ ವಿಘ್ನಗಳು, ಸತ್ಕಾರ್ಯಕ್ಕೆ ಭಾರಿ ವಿಘ್ನಗಳು. ಶ್ರೇಯಾಂಸಿ ಬಹುವಿಘ್ನಾನಿ, ಟೀಕಾರ ಕೋಟ್ ಮಾಡಿದ ವಾಕ್ಯ ಅದು. ಶ್ರೇಯಾಂಸಿ ಬಹುವಿಘ್ನಾನಿ, ಯಾವಾಗಲೂ ಶ್ರೇಯ ಒಳ್ಳೆ ಕಾರ್ಯಗಳಿಗೆ ವಿಘ್ನಗಳು 108, ಒಳ್ಳೆ ಕಾರ್ಯಕ್ಕೆ ವಿಘ್ನ 108 ಅಂತ ಗಾದೆ ಮಾತದು. ಒಳ್ಳೆ ಕಾರ್ಯಕ್ಕೆ ವಿಘ್ನಗಳು 108. ಆದ್ದರಿಂದ ಮಂಗಳಾಚರಣೆ ಎಷ್ಟು ಮಾಡಬೇಕು ಅಂತ ಆಯ್ತಾಗ, ಜಾಸ್ತಿ ಮಾಡಬೇಕು ಅಂತ. ಆದ್ದರಿಂದಾನೇ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು. ಯಾವ ಗ್ರಂಥಗಳು ಪೂರ್ತಿ ಮುಗಿದಿಲ್ವೋ, ಮಂಗಳಾಚರಣೆ ಮಾಡಿದ್ರು ಕೂಡ ಅದಕ್ಕೇನಾಗಿದೆ ಅಂತ ಅರ್ಥ. ಮಂಗಳಾಚರಣೆ ವಿಘ್ನಗಳು ಭಾರಿ ಇವೆ, ಅದು ತಕ್ಕಷ್ಟು ಮಂಗಳಾಚರಣೆ ಮಾಡಿಲ್ಲ ಅಂತ ಅರ್ಥ. ಡಾಕ್ಟ್ರ್ ಕೊಡ್ತಾರೆ, 3 ದಿವಸ ತೊಗೊಳ್ಳೋಕೆ ಕೊಡ್ತಾರೆ, 1 ದಿವಸ ತೊಗೊಂಡ್ಬಿಡ್ತಾರೆ, ಅವಾಸಿ ಆಗೋದಿಲ್ಲ, ಅದಕ್ಕೆ ಕೋರ್ಸ್ ಕಂಪ್ಲೀಟ್ ಆಗಿಲ್ಲ. ಅದೇ ರೀತಿ ಮಂಗಳಾಚರಣೆ ಅನ್ನೋದು ವಿಘ್ನಗಳು ಎಷ್ಟಿರುತ್ತೋ ಅಷ್ಟು ಮಾಡಬೇಕಾದ್ರಿಂದ ಅಷ್ಟು ಮಾಡಿಲ್ಲ ಅಂತ ಅರ್ಥ. ಮಾಡದೆ ಮೋದೋಗಿದೆ ಅದಕ್ಕೆ ಏನು ಹೇಳ್ತೀರಿ ಅಂತ ಕೇಳಿದರೆ, ಮಾಡದೆ ಮೋದೋಗಿದೆಯಲ್ಲ ಎಷ್ಟೋ ಗ್ರಂಥಗಳು ಅವೇ ಜಾಸ್ತಿ, ಮಾಡದೆ ಮುಗಿದರೆ ಜಾಸ್ತಿ ಅಂತ ಕೇಳಿದರೆ ಅದಕ್ಕೊಂದು ಕಾರಣ, ಮಂಗಳಾಚರಣೆನ ಬರೆದು ಮಾಡಿರಲಿಕ್ಕಿಲ್ಲ, ಮನಸ್ಸಲ್ಲೇ ಮಾಡಿರ್ಬೋದು, ಮನಸ್ಸಲ್ಲಿ ಮಾಡ್ಕೋಬೋದಲ್ಲ. ಎಕ್ಸಾಮ್ನಲ್ಲಿ ಬರೀಬೇಕಾದ್ರೆ ಶ್ರೀ ಗುರುಪೇವರು ಹರಿಯೋಂಬರ ಗತಿ ಏನಾಗ್ತದೆ? ಇದು ಯಾವುದೋ ಸೈನ್ಸ್ ಪರೀಕ್ಷೆ ಒಳಗೆಲ್ಲ ಹಾಗೆ ಬರೆದು ಬಿಟ್ರೆ ಇನ್ಮೇಲಿಡ್ ಹಾಗೆಲ್ಲ ಮಾಡ, ಶ್ರೀರಾಮ ಜಯರಾಮ ಅಂತ ಬರಿತಾ ಕೊಡೋದಲ್ಲಿ ಬರೀಬಾರ್ದು. ಮನಸ್ಸಲ್ಲೇ ನಮಸ್ಕಾರ ಮಾಡಬೇಕು, ಹೊರತಿಗೆಲ್ಲ ಓಪನ್ನ ಮಾಡಬಾರ್ದು. ಹಾಗೆ ಮಾಡೋಕ್ಕೆ ಬರುತ್ತೆ, ಅಥವಾ ನಾಷ್ಟ ನಮಸ್ಕಾರ ಮಾಡಿ ಮಾತೇ ಇಲ್ಲ, ದೀರ್ಘ ನಮಸ್ಕಾರ ಕಾಯಕ ಮಾಡಿಬಿಟ್ರು. ಮನಸ್ಸಲ್ಲಿ ಮಾಡ್ಬೋದು, ದೇಹದಲ್ಲಿ ಮಾಡ್ಬೋದು, ಅವೇ ಶುರು ಮಾಡಿರ್ಬೋದು. ಅದು ಏನು ಯೋಚನೆ ಇಲ್ಲ. ಎಷ್ಟೋ ನಾಸ್ತಿಕರು ಗುಟ್ಟು ಗುಟ್ಟಾಗಿ ಗುಡಿಗೆ ಹೋಗ್ತಿರ್ತಾರೆ. ನಾಸ್ತಿಕರೇ, ದೇವ್ರ ಮೇಲೆ ಭಯ ಇರುತ್ತೆ, ಪರೀಕ್ಷೆ ಬಂದಾಗ ಗ್ಯಾರಂಟಿ ಹೋಗ್ತಾರೆ, ಬಿಡೋದಿಲ್ಲ. ಅದು ಮೇಲೆ ಮಾತ್ರ ನಾಸ್ತಿಕರಿದ್ದಾಗಿರ್ತಾರೆ. ಕೆಲವು ತಾವು ಹೋಗೋದಿಲ್ಲ, ಡ್ರೈವರ್ ಕೊಟ್ಟು ಕಳಿಸಿಬಿಡ್ತಾರೆ, ಮಗ ಮಾಡ್ಕೊ ತಾನು ಹೋಗಿಲ್ಲ ಅಂತ ಹೇಳ್ಕೊತಿರ್ತಾನೆ, ಡ್ರೈವರಿಂದ ಪದಾರ್ಥ ಸಿಗೋತಿರ್ತಾರೆ. ಯಾಕೆ ಇಮೇಜ್ ಏನವರಿಗೆ, ನಾಸ್ತಿಕ ಅಂತ ಕಂಟಿನ್ಯೂ ಆಗಬೇಕು, ಒಳಗೆ ಬಿಡ್ಲಕ್ಕೆ ತಯಾರಿಲ್ಲ. ಉದಾಹರಣೆಗೆ ತಮಿಳುನಾಡಿನಲ್ಲಿ ಹೆಚ್ಚಿನ ಇವರು ನಾಸ್ತಿಕರೇ ಜಾಸ್ತಿ ಇರೋದು. ಆದರೆ ಅವರ ಹಳ್ಳಿ ದೇವಾಲಯ ಇರೋ ಎಲ್ಲೂ ದೇವಾಲಯಗಳಿಲ್ಲ. ಇದು ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ದೇವಾಲಯ ಇರೋ ತಮಿಳುನಾಡಿನೊಳಗೆ, ಅದು ಅಂತಿಂಥ ದೇವಾಲಯ ಅಲ್ಲ, ಭಾರಿ ದೊಡ್ಡ ದೊಡ್ಡ ದೇವಾಲಯಗಳು. ಅಂಥ ದೇವಾಲಯ ಸಿಗೋದೇ ಇಲ್ಲ, ಬೇರೆ ಉತ್ತರ ಭಾರತಕ್ಕೂ ಒಂದು ಸಿಗೋದಿಲ್ಲ ಅಂತವು, ಅಷ್ಟು ದೇವಾಲಯಗಳು ಇದನ್ನು ಸಿಗುತ್ತೆ. ಆಮೇಲೆ ಅಲ್ಲಿ ನಮಸ್ಕಾರ ಮಾಡಿದ್ರೆ ಇಲ್ಲಿ ಮಾಡ್ದೆ ಮಾಡೋದಿಲ್ಲ, ಹೊತ್ಕೊಂಡು ಟೊಂಕೆ ಕಟ್ಟಿಬಿಡ್ತಾರೆ, ಸಾಷ್ಟಾಗಿ ನಮಸ್ಕಾರ ಹಾಕಿಬಿಡ್ತಾರೆ. ಇವೆಲ್ಲ ಭಾರಿ ಜಾಸ್ತಿ. ಅದು ಯಾತಕ್ಕೆ ಹೇಳಿದೆ ಅಂದರೆ, ಎರಡು ಇಮೇಜ್ ಮೇಂಟೈನ್ ಮಾಡೋರು ಇರ್ತಾರೆ. ದೇರ್ ಫೋರ್ ಅವ್ರ ಕೆಲಸ ಮುಗಿದಿದೆ ಅಂದರೆ ಬೇರೆ ರೀತಿ ಮಾಡಿದ್ದಾರೆ ಅಂತ ಅರ್ಥ. ಆಮೇಲೆ ಇನ್ನೂ ಕೆಲವು ಮುಗಿದಿದೆ ಅಂದರೆ ಅದು ಮುಗಿಯೋ ಗ್ರಂಥರೆಲ್ಲ ಮುಗಿದು ಕೊಲೆ ಮಾಡಿ ನಿರ್ವಿಘ್ನ ಕೊಲೆ ಮಾಡಿದಾನೆ ಏನರ್ಥ ಅದಕ್ಕೆ? ಕೆಟ್ಟ ಗ್ರಂಥಗಳು ಮುಗಿದ್ರಷ್ಟೇ ಮುಗಿದ ಹೋದ್ರಷ್ಟೇ, ಉಪಯೋಗ ಇಲ್ಲ. ಆ ರೀತಿ ಅರ್ಥ. ಆದ್ದರಿಂದ ಒಟ್ಟಿನ ಮೇಲೆ ಗ್ರಂಥಗಳು ಮಂಗಳಾಚರಣೆ ಮಾಡಿದ್ರೆ ಏನಾಗುತ್ತೆ? ಮುಗಿಯುತ್ತೆ. ಮುಗಿಲಕ್ಕೆ ಏನು ಮಾಡಬೇಕು? ಗ್ರಂಥಾಚರಣೆ ಮಾಡಬೇಕು. ನೀವು ಮಾಡಿಕೊಳ್ಳಿ, ನಮಗೆ ಯಾಕೆ ಬರೀತೀರಿ ಅಂದರೆ, ಓದೋರಿ ನಿರ್ವಿಘ್ನೆ ಮುಗಿಬೇಕಲ್ಲ ಅದಕ್ಕೆ ಬರೀತಾರೆ ಅಂತ ಅರ್ಥ. ಬರೆಯೋರಿ ನಿರ್ವಿಘ್ನೆ ಮುಗಿಬೇಕು ಅಂತೇಳಿ ಅವ್ರು ಬರೀತಾರೆ. ಮನಸ್ಸಲ್ಲೇ ಮಾಡ್ಕೊಂಡ್ಬಿಡ್ಬೋದಾಗಿತ್ತು, ನಮಗೆ ವಿಘ್ನ ಬರ್ತಿತ್ತಾಗ. ಅದಕ್ಕೇನು ಮಾಡಿದರು? ಅದು ಓದಿಬಿಟ್ರೆ ಏನಾಗುತ್ತಾಗ? ನಮಗೆ ವಿಘ್ನ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ಓದೋರಿಗೂ ಕಲ್ಯಾಣ ಆಗಬೇಕು, ಬರೆಯೋರಿಗೂ ಆಗಬೇಕು ಅಂತೇಳಿ ಬರೀತಾರೆ. ಆಚಾರ ಮಂಗಳಾಚರಣೆ ಮಾಡ್ತಾರಲ್ಲ, ಅವ್ರಿಗೆ ವಿಘ್ನ ಬರುತ್ತಾ ಅಂತ ಕೇಳಿದರೆ, ಅವ್ರಿಗೆ ವಿಘ್ನ ಇಲ್ಲ. ಶಿಷ್ಯರಿಗೆ ತಿಳಿಸ್ಬೇಕು ಅಂತ ಮಾಡ್ತಾರೆ, ಓದಿ ಶಿಷ್ಯರ ವಿಘ್ನ ಪರಿಹಾರ ಆಗಬೇಕು ಅಂತ ಮಾಡ್ತಾರೆ, ಆದರೆ ಅವ್ರಿಗೆ ವಿಘ್ನಗಳಿಲ್ಲ. ಇವೆಲ್ಲ ತಿಳ್ಕೊಂಡಿದ್ರೆ ಮಂಗಳಾಚರಣೆಗೆ ಅಷ್ಟು ದಿವಸ ಬೇಕಾಗುತ್ತೆ. ಮಂಗಳಾಚರಣೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ತಿಳ್ಕೊಂಡ್ರೆ ಆಗ ಮಂಗಳವಾದ ಅಂತಲೇ ಹೆಸರು ಅದಕ್ಕೆ. ಅದಕ್ಕೆ ಹೆಸರೇನು? ಮಂಗಳವಾದ. ಕೆಲವು ಗ್ರಂಥಗಳು ಹೀಗಾಗುತ್ತೆ. ತಾತ್ಪರ್ಯ ಚಂದ್ರಿಕಾ ಮಾಡಿದ್ದಾರೆ, ಮುಗಿದಿಲ್ಲ. ಅದಕ್ಕೆ ಏನು ಹೇಳ್ತೀರಿ ಅಂದರೆ, ಅದು ಎರಡು ರೀತಿಯ ಅರ್ಥ. ಗ್ರಂಥ ಮುಗಿದಿಲ್ಲ ಅಲ್ಲ, ಗ್ರಂಥ ಮುಗಿದಿದೆ ಅಲ್ಲ. ಮುಗಿದು ಎರಡನೇ ಅಧ್ಯಾಯಕ್ಕಿದೆ ಅಲ್ಲ ಅಂತ ಕೇಳಿದರೆ, ಇಲ್ಲ, ಎರಡು ಅಧ್ಯಾಯ ಓದಿದರೆ ಮುಂದಿನ ಅರ್ಥ ಆಗುತ್ತೆ. ಮುಗಿದ ಮುಗಿದಾಗ ಲೆಕ್ಕ. ಅರ್ಥ ಆಯ್ತಾ? ಟೀಕಾರಲ್ಲಿ ಬರೀತಾರೆ ಆಚಾರ್ಯ, ಋಗ್ಭಾಷೆ ಟೀಕಾ ಋಗ್ಭಾಷೆ ಬರೆದ್ರು ಆಚಾರ್ಯರು. ಋಗ್ವೇದ ಪೂರ್ತಿ ಬರೀಲಿಲ್ಲ. ಎಷ್ಟು ಬರೆದ್ರು ಅವರು? ಬರೀ 40 ಸೂಕ್ತಕ್ಕೆ ಮಾತ್ರ ಬರೆದ್ರು. ಟೀಕಾರ ಕವಿ ಬರ್ತೀವಿ. ಅದಕ್ಕೆ ಆಚಾರ್ಯ ನಿಲ್ಲಿಸಿಬಿಟ್ರು ಅಂದರೆ, ಇಷ್ಟು ಓದಿದರೆ ಇಡೀ ಋಗ್ವೇದ ಅರ್ಥ ಆಗ್ತದೆ ಅಂತ ಹೇಳಿಬಿಟ್ರು. ಸೊ ಏನು ಮುಗ್ದಾಗಾಯ್ತಲ್ಲ, ಈಗ ಮುಗ್ದಾಗಾಯ್ತು. ಆದ್ದರಿಂದ ಮಂಗಳಾಚರಣೆ ವೇಸ್ಟ್ ಆಗಲೇ ಇಲ್ಲ ಅಂತ. ಮಂಗಳಾಚರಣೆ ವೇಸ್ಟ್ ಆಗಲೇ ಇಲ್ಲ. ಅಥವಾ ಇನ್ನೊಂದು ಅರ್ಥ, ಮಂಗಳಾಚರಣೆ ಎಷ್ಟು ಮಾಡಿದ್ದಾರೆ ವ್ಯಾಸರಾಜರು ಅಂತ ಕೇಳಿದರೆ, ಎರಡು ಅಧ್ಯಾಯ ಮುಗಿಲಿದ್ದು ಅಷ್ಟೇ ಮಾಡಿದ್ದಾರೆ. ಪೂರ್ತಿ ಹಿಡೇ ಇಲ್ಲ ಅವರು. ಸಂಕಲ್ಪ ಇರೋದೇ ಅಷ್ಟ. ಆದ್ದರಿಂದ ಯೋಚನೆ ಇಲ್ಲ, ಬಸ್ ಎಲ್ಲಿಗೆ ಹೋಗುತ್ತೆ ಅಲ್ಲಿವರೆಗೆ ನಾವು ಹೋಗೋದಿಲ್ಲ. ನಮ್ಮ ಜಾಗದಲ್ಲಿ ಉಳ್ಕೊಂಡ್ಬಿಡ್ತೀವಿ ಅಷ್ಟೇ. ಅವ್ರ ಉದ್ದೇಶ ಎರಡು ಬರೆಯೋದಿತ್ತು, ಮುಗಿದೋಯ್ತು ಅಷ್ಟೇ. ಅಥವಾ ಅವ್ರು ಬರೆಯ ಸಂಕಲ್ಪ ಮಾಡಿದರು, ಶಿಷ್ಯರ ಕೈಲಿ ಬರೆಸಿದ್ರು, ಶಿಷ್ಯರ ಕೈಲಿ ಮಾಡಿಸಿದ್ರು ಕೂಡ ಯಾರು ಮಾಡಿದಾಗಾಯ್ತು? ಅದನ್ನ ಇವ್ರು ಮಾಡಿದಾಗಾಯ್ತು. ತಾಯಿ ತಂದೆ ವಿಷ್ಣು ಪಂಚಕ ಮಾಡಿರಲಿಲ್ಲ, ಮಗ ಮಾಡಿದ. ಅವ್ರಿಗೆ ಪುಣ್ಯ ಬಂತೋ ಇಲ್ಲ? ಯಾರು ಮಾಡಿದಾಗಾಯ್ತು? ಈಗ ಪಾಂಡುರಾಜ ರಾಜಸೂಯಾಗ ಮಾಡಿದ ಪಾಂಡವರು, ಯಾರಿಗೆ ಮುಟ್ಟಿತ್ತದು? ಪಾಂಡುರಾಜನ ಹೆಲ್ಪ್ ಆಯಿತು. ದೇರ್ಫೋ ಶಿಷ್ಯರು ಮಾಡಿದ್ರು ಕೂಡ ಯಾರು ಮಾಡಿದಾಗತ್ತೆ? ಗುರುಗಳು ಮಾಡಿದಾಗತ್ತೆ. ಅನೇಕ ಕಾರಣದಿಂದ ಮಂಗಳ ವೇಸ್ಟ್ ಆಗಿಲ್ಲ. ದೇರ್ಫೋರ್ ಮಂಗಳ ಮಾಡಲೇಬೇಕು ಅಂತಾಯಿತು, ಸಿದ್ಧವಾಯಿತು. ಇಷ್ಟೆಲ್ಲ ತಿಳ್ಕೊಂಡ್ರೆ ಮಂಗಳವಾದ ಅಂತ ಅರ್ಥ ಆಗುತ್ತೆ. ಅದನ್ನು ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಲೇಬೇಕು. ಅತ್ಯಂತ ಅವಸರ ಇದ್ದ ಮನಸ್ಸಲ್ಲಾರು ಮಾಡ್ಕೊಳ್ಳಿ, ಫಾಸ್ಟ್ ಇಷ್ಟಾರು ಮಾಡಬೇಕೆ ಹೊರತು ಬಿಡಾಗಿಲ್ಲ. ಮತ್ತು ಮಂಗಳಾಚರಣೆ ಮಾಡಬೇಕು ಅಂತ ಆದಮೇಲೆ ಸಂಬಂಧಪಟ್ಟಂತೆ ಮಾಡಬೇಕು, ಅಸಂಬದ್ಧವಾಗಿ ಮಾಡಬಾರದು ಅಂತ ಹೇಳೋದಕ್ಕೆ ಅದೆಲ್ಲ ತೋರಿಸ್ತಾರೆ. ಆಚಾರ ಶುರು ಮಾಡ್ತಾರೆ. ಈಗ ನಿತ್ಯ ನಿತ್ಯ ಜಗದ್ಧಾತ್ರೇ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ನಿತ್ಯಾನಿತ್ಯ ಜಗದ್ಧಾತ್ರಿ ಎಲ್ಲಿ ಕೇಳಿರ್ತಾರೆ? ಸಾಮಾನ್ಯ ಊಟ ಕೂಡ ಶುರುವಾಗ್ತದೆ ನಿತ್ಯಾನಿತ್ಯ ಜಗ. ಯಾಕೆ ಏನಿದೆ ಇಲ್ಲಿ? ಪೂರ್ಣ ಸರ್ವಯಜ್ಞ ಪೂಜೆಯೇ ನಮಃ ಅಂತಿದೆ. ಯಜ್ಞ ಭೋಕ್ತರು, ಊಟ ಮೋದಿ ಯಜ್ಞ, ಅದೊಂದು ಭೋಜನ ಯಜ್ಞ. ಅನುಸಂಧಾನ ಮಾಡೋಕ್ಕೋಸ್ಕರ ಶ್ಲೋಕ ಹೇಳೋದು. ಇದೇಳಿ ಮುಂದೆ ಗುರುಸ್ತೋತ್ರ ಶುರು ಮಾಡ್ತಾರೆ. ನಿತ್ಯಾನಿತ್ಯ ಜಗದ್ಧಾತ್ರೇ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞ ಪೂಜೆಯೇ ನಮಃ ಅಂತ ಅನುಸಂಧಾನ ಮಾಡಿದರೆ ಪ್ರಾಣಾಗ್ನಿಹೋತ್ರ ಯಜ್ಞವೂ ಕೂಡ ದೇವರ ಆರಾಧನೆ ಅಂತ ಅನುಸಂಧಾನ ಮಾಡೋಕ್ಕೆ ಬೇಕು. ಅದಕ್ಕೆ ಬರೋದು ಮುಂದಿನ ಅದನ್ನೆಲ್ಲ ಗೊತ್ತಾಗಿದೆ. ಸೋಮವಾರ ಕಂಟಿನ್ಯೂ, ನಾಳೆ ತಾತ್ಸಿ ಪಾಠ ಇರೋದಿಲ್ಲ, ಭಾನುವಾರ ಊರಲ್ಲಿರೋದಿಲ್ಲ, ಸೋಮವಾರ ಬೆಳಿಗ್ಗೆ ಮಾಮೂಲಾಗಿರೋದು. ಇದು ಕಂಟಿನ್ಯೂ.
ಓಂ ಜನ್ಮಾದ್ಯಸ್ಯ ಯದೋದ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋ ಬಾರಿ ಬೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಸ್ವೇನ ಸದಾ.